ನಾನೊಂದು ಮಾತು ಕೇಳಿದೆ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾನೆ ಅಂತ ಕೇಳಿದೆ. ಕೃಷ್ಣ ಪರಮಾತ್ಮ ಹೋಗ್ತಾರೆ ಅಂತ ಹೇಳಿದೆಯಲ್ಲ, ನೀನು ಇಲ್ಲಿಂದ ಬಂದಿದ್ದೆ, ಎಲ್ಲಿಂದ ಎಲ್ಲಿಂದ ಬಂದಿ ಅಂತ ಕೇಳಿದ. ನಾನು ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡ್ದ, ಅದನ್ನ ಕೇಳಿ ಉಪದೇಶ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ ಅಂತ ಹೇಳಿದ. ವಿದುರ ಕೇಳುತ್ತಾನೆ, ವಿದುರ ಉದ್ಧವ ಅದನ್ನು ಉಪದೇಶ ಮಾಡೋ ಹಾಗಿದ್ದರೆ ಕೃಷ್ಣ ಏನ್ ಹೇಳಿದ ಅಂತ ಕೇಳಿದ. ಆಗ ವಿದುರ ಉದ್ಧವರು ಹೇಳ್ತಾರೆ, ಇಲ್ಲ ವಿದುರ, ನಿನ್ನ ಹೇಳದ ಕೃಷ್ಣ ಹೇಳಿಲ್ಲ, ಕಲಾಪ ಗ್ರಾಮ ಅಂತ ಬದರಿ ಹತ್ರ ಬಂದಿದೆ, ಅಲ್ಲಿಯ ಜನಗಳಿಗೆ ತತ್ವೋಪದೇಶ ಮಾಡಿ ಕೃಷ್ಣ ಹೇಳಿದ್ದಾನೆ, ನಾ ಅಲ್ಲಿಗೆ ಹೋಗ್ತಾ ಇದ್ದೇನೆ, ನಿನಗೆ ಹೇಳೋದಿಲ್ಲ ಅಂತ ಹೇಳಿದ. ವಿದುರ ತುಂಬಾ ದುಃಖ ಪಡ್ತಾನೆ, ನನಗೆ ವಿಷಯ ಹೇಳಬೇಕು, ನಾನು ಹ್ಯಾಕ್ ತಿಳ್ಕೋಬೇಕು ಅಂತ ಕೇಳಿದ್ದೇನೆ. ವಿದುರ ಎಷ್ಟು ಬ್ರಹ್ಮಜ್ಞಾನಿ ವಿದುರ, ಪಾಪ ಯಮದೇವರ ಅವತಾರ, ಇನ್ನೂ ತಿಳ್ಕೋಬೇಕು ಅಂತ ಅಪೇಕ್ಷೆ ಆತನಿ. ಇವತ್ತು ನಮಗಾಗಲ್ಲ, ನಾಲ್ಕು ಪುಸ್ತಕ ಓದಾದ್ರೆ ಜನ್ಮದಲ್ಲಿ ಓದೋದೇ ಬಾಕಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನಪ್ಪ, ಇನ್ನು ಬಯ್ಯೋದೊಂದೇ ಬಾಕಿ ಹೊರತು ಓದೋದು ಬಾಕಿ ಇರೋದಿಲ್ಲ. ಬಹಳ ದುಷ್ಟತನದ ಪ್ರವೃತ್ತಿ ನಮ್ಮಲ್ಲಿ ಬೆಳೀತಾ ಇದೆ. ಪಾಠ ಪ್ರವಚನ ಅಂದ್ರೆ ತುಂಬಾ ಆಸಕ್ತಿ ಬೆಳಿಬೇಕೇ ಹೊರತು ಅನಾಸಕ್ತಿ ಬಂದರೆ ಪಾಠ ಪ್ರವಚನ ಅಲ್ಲ. ವಿದುರನಿಗೆ ಅಷ್ಟು ಕುತೂಹಲ, ಹೇಳು ಹೇಳು ಅಂತ ಕೇಳಿದ್ದೇನೆ. ಆಗ ಉದ್ಧವರು ಹೇಳ್ತಾರೆ, ವಿದುರ ನಾನು ನಿನಗೆ ಹೇಳೋದಿಲ್ಲ, ಕೃಷ್ಣ ಬೇರೆ ವ್ಯವಸ್ಥೆ ಮಾಡಿದ್ದಾನೆ ನಿನಗೆ ಅಂತ ಹೇಳ್ತಾನೆ. ನಿನಗೆ ಮೈತ್ರೇಯರು ಹೇಳ್ತಾರೆ, ಕೃಷ್ಣ ಅವರನ್ನು ಕಳಿಸಿಕೊಟ್ಟಿದ್ದಾನೆ, ಅವರ ಹತ್ರ ಹೋಗು ಹೇಳ್ತಾರೆ ಅಂತ ಹೇಳಿದ್ರೆ ವಿದುರನಿಗೆ ಭಾರಿ ಖುಷಿಯಾಯಿತು. ಹುಡುಕೊಂಡು ಮೈತ್ರೇಯ ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹುಡುಕೊಂಡು ಹರಿದ್ವಾರಕ್ಕೆ ಬಂದನಂತೆ. ಅಲ್ಲಿ ಮೈತ್ರೇಯರ ದರ್ಶನವಾಗುತ್ತೆ. ಆಗ ಪ್ರಾರ್ಥನೆ ಮಾಡ್ತಾನೆ, ಉದ್ಧವರೇ ಮೈತ್ರೇಯರೇ, ಕೃಷ್ಣ ಏನ್ ಹೇಳಿದ್ದಾನೆ, ನಾನು ಧರ್ಮೋಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರಂತೆ. ಆಗ ಮೈತ್ರೇಯರು ಹೇಳೋದು ಪ್ರಾರಂಭ ಮಾಡ್ತಾರೆ. ಮೈತ್ರೇಯ ವಿದುರ ಸಂವಾದ ರೂಪವಾಗಿ ಭಾಗವತ ಮತ್ತೊಂದು ಪ್ರಣಾಳಿಕೆ ಬರುತ್ತಾನೆ. ಅದನ್ನ ಭಾಗವತದ ಇನ್ನೊಂದು ಭಾಗ ಆಶ್ಚರ್ಯ ಅಂದ್ರೆ ನಡೆದಿದ್ದು ಹರಿದ್ವಾರದೊಳಗೆ. ಹರಿದ್ವಾರಕ್ಕೆ ಎಷ್ಟು ಜನ ಹೋಗ್ತಾರೆ ಲೆಕ್ಕನೆ, ಬದಲಿ ಹೋಗಿ ಹರಿದ್ವಾರಕ್ಕೆ ಹೋಗಲೇಬೇಕಲ್ಲಿ. ಹರಿದ್ವಾರಕ್ಕೆ ಹೋದ ಎಷ್ಟು ಜನಕ್ಕೆ ಗೊತ್ತು ಇಲ್ಲಿ ವಿದುರ ಭಾಗವತವನ್ನು ಕೇಳಿದ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಗೊತ್ತೇ ಇಲ್ಲ. ವಿದುರ ಭಾಗವತ ಕೇಳಿದ, ಯಮದೇವರು ಭಾಗವತ ಕೇಳಿದಂತಹ ಸ್ಥಳ, ಮೈತ್ರೇಯರು ಉಪದೇಶ ಮಾಡಿದಂತಹ ಸ್ಥಳ ಅದು. ಆ ಚಿಂತನೆ ಮಾಡಿದರೆ ಆಗ ಗಂಗೆ ಹರಿದ್ವಾರಕ್ಕೆ ಗಂಗೆ ತುಂಬಿಕೊಂಡ್ಬರ್ಬೇಕು ಅಂತ ಹೇಳ್ತಾರಲ್ಲ, ಈ ಗಂಗೆ ತುಂಬಿಕೊಂಡ್ಬರೋದು ಲೋಟದೊಳಗೆ ಅಷ್ಟೇನೆ, ಒಂದು ತಂಬಿಗೆ ಒಳಗೆ. ಈ ಭಾಗವತ ಗಂಗೆನ ತಲೆಯೊಳಗೆ ತುಂಬಿಕೊಂಡ್ಬರ್ಬೇಕಾದ ಜಾಗ ಅದು. ಹರಿದ್ವಾರ ಗಂಗಾ ತುಂಬತಕ್ಕಂತಹ ಪವಿತ್ರವಾದ ಗಂಗೆ ಕಾಶಿಯಲ್ಲಿ ತುಂಬಿಕೊಂಡ್ಬರ್ತಾರೆ, ತಪ್ಪೋದು, ಕಾಶಿಯಲ್ಲಿ ತುಂಬಬಾರದು, ಹರಿದ್ವಾರದಲ್ಲಿ ತುಂಬೇಕು ಗಂಗೆ ಯಾವಾಗಲೂ ಕೂಡ. ಭೂಮಿಗೆ ಮೊಟ್ಟ ಮೊದಲ ಬಾರ ಸ್ಪರ್ಶವಾಗದ ಅಲ್ಲಿಂದ ಹಿಮಾಲಯಕ್ಕೆ ಬಂದು ಹರ್ಕೊಂಡು ಹರ್ಕೊಂಡು ಬರುತ್ತಲ್ಲ, ಸಮತಟ್ಟಾದ ಜಾಗಕ್ಕೆ ಬರೋದು ಹರಿದ್ವಾರದೊಳಗೆ, ಅಲ್ಲಿಂದನೇ ಪ್ರಾರಂಭ. ಇದು ವಿಶಿಷ್ಟವಾದಂತಹ ಒಂದು ಶಾಸ್ತ್ರೀಯ ವಿವೇಚನೆ. ಅಲ್ಲಿ ಕೇಳಿದನಂತೆ, ಹೇಳಬೇಕಾಗಿತ್ತರ ಹೇಳ್ತೇನೆ ಕೇಳಿ. ಸೋಹಂ ಋಣಾಂ ಕ್ಷುಲ್ಲ ಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತಸ್ಯ ಪ್ರವರ್ತಯೇ ಭಾಗವತಂ ಪುರಾಣಂ ಯದಾಹ ಸಾಕ್ಷಾತ್ ಭಗವಾನ್ ಋಷಿಭ್ಯಃ. ಜಗತ್ತಿನ ಜನ ಕ್ಷುಲ್ಲ ಸುಖಕ್ಕೋಸ್ಕರ ಮಾಡಬಾರದನ್ನ ಮಾಡ್ತಾರೆ, ತುಂಬಾ ದುಃಖ ಪಡ್ತಾರೆ, ಅಂತವರು ದುಃಖ ಪರಿಹಾರವಾಗಬೇಕು ಅಂತ ಹೇಳಿ ನಾನು ಬ್ರಹ್ಮದೇವರಿಂದ ಕಳಿಸಲ್ಪಟ್ಟಿದ್ದೇನೆ, ಕೃಷ್ಣ ಕಳಿಸಿದ್ದಾನೆ, ನೀನು ಹೇಳ್ತೇನೆ ಕೇಳು. ಜನಗಳ ದುಃಖದ ನಿವೃತ್ತಿಗೆ ಭಾಗವತ ಪುರಾಣವನ್ನು ಹೇಳ್ತೇನೆ ಅಂತ ಹೇಳಿದರೆ, ಅದಕ್ಕೆ ತಾಪತ್ರಯೋನ್ಮೂಲನ ಅಂತ ಮೊದಲಿಗೆ ಹೇಳಿದ್ರು. ಭಾಗವತವನ್ನು ಕೇಳಿದವರಿಗೆ ದುಃಖ ಉಳಿಯೋದೇ ಇಲ್ಲ, ಅಷ್ಟು ಸಿದ್ಧಿ ಕೊಡತಕ್ಕಂಥ ಗ್ರಂಥ ಭಾಗವತ. ಅದನ್ನು ಹೇಳ್ತೇನೆ ಕೇಳು ಅಂದ್ರೆ ತುಂಬಾ ಸರ್ತಿ ಮಾತನ್ನು ಹೇಳಿದ್ದೇನೆ. ಎಷ್ಟೋ ಊರುಗಳಿಗೆ ಹೋದಾಗ ಎಷ್ಟೋ ಜನ ಬಂದು ಕೇಳಿದ್ದುಂಟು, ನಮಗೆ ಕೆಲಸನೇ ಇಲ್ಲ ಅಂತ ಹೇಳಿದವರಿದ್ದಾರೆ, ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿದವರಿದ್ದಾರೆ, ತುಂಬಾ ಆಪತ್ತು ಹೇಳಿದವರಿದ್ದಾರೆ. ಅವರಿಗೆಲ್ಲ ಭಾಗವತ ಒಂದೇ ಉತ್ತರ ಆಗುತ್ತೆ. ಒಂದ್ಸರಿ ಧಾರವಾಡಕ್ಕೆ ಹೋಗಿ ಬಂದ ಮೇಲೆ ಒಬ್ಬರು ಪತ್ರ ಬರೆದ, ಒಬ್ಬ ಹುಡುಗ, ಹಿಂದೆ ಹೇಳಿದ್ದೆ ಅದು ಹೇಳಿದ, ನಾನು ಎಂಎಸ್ಸಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೆ, ಪಾಸ್ ಆಗಿ 5 ವರ್ಷವಾಗಿತ್ತು, ಒಂದು ಕಡೆಗೆ ಕೆಲಸ ಸಿಕ್ಕಿರಲಿಲ್ಲ, ಇಲ್ಲಿ ಭಾಗವತ ಕೇಳಬೇಕಾದ್ರೆ ಬಂದಿದ್ದೆ ನಾನು, ದಿವಸ ಏಕಾದಶಿ ಪಾಸ ಮಾಡಬೇಕು, ದೇವ್ರಪೂಜೆ ಮಾಡಬೇಕು ಅಂತ ಎಲ್ಲ ಕೇಳ್ತಾ ಇದ್ದ, ಕೇಳಿದೆ, ಈ ಕಡೆ ಬಂದಾಯ್ತು. ಅದು ಬರದ ಆಮೇಲೆ ನಾನು ಏಕಾದಶಿ ಶುರು ಮಾಡಿದೆ, ಸಂಧ್ಯಾವನ್ನೇ ಶುರು ಮಾಡಿದೆ, ಇದನ್ನೂ ಶುರು ಮಾಡಿದೆ, ಭಾಗವತ ಕೇಳಿದ್ರ ಫಲ ಅದು. ಅಷ್ಟು ದಿವಸ ಕೆಲಸ ಇಲ್ಲದೆ ಇದ್ದ ನನಗೆ ಒಂದು ತಿಂಗಳೊಳಗೇನೆ 5 ಕಡೆಯಿಂದ ಕೆಲಸಕ್ಕೆ ಆರ್ಡರ್ ಬಂದಿದೆ ಅಂತ ಬರೆದವ್, 5 ಕಡೆಯಿಂದ. ಅದ್ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಬೆ, ಇದರಿಂದ ಆತನಿಗೆ ಆರ್ಡರ್ ಬಂದು ಅಲ್ಲಿದ್ದಾನೆ ಇವತ್ತಿನ ದಿವಸ. ಆದ್ರೆ ಒಂದೇ ಇದರೊಳಗೇನೆ ಅಷ್ಟು ಪರಿವರ್ತನೆ ಆಯಿತು ನನಗೆ ಅಂತ ಹೇಳಿ ಬರೋದು. ಅವತ್ತಿನಿಂದ ಹಾಗೆ ಇದ್ದೇನೆ, ಆಗಾಗ ಸಿಗ್ತಾ ಇರ್ತಾನೆ ಅಂದ್ರೆ ಅಷ್ಟು ಕಾರಣ ಇಷ್ಟೇ. ಅದಕ್ಕೆ ಪಾಪ ಅಡ್ಡಿ ಇರುತ್ತೆ, ಭಾಗವತ ಪಾಪ ಪರಿಹಾರ ಮಾಡುತ್ತಲ್ಲ, ಪಾಪ ಹೋಗ್ತಿರ್ಲಿಕ್ಕೆ ಕೆಲಸ ಆಗಿಬಿಡುತ್ತೆ ಅಂತ. ಒಳ್ಳೆ ಫಾಸ್ಟ್ ಆಗಿ ಹೋಗಕ್ಕಾಗಿ ಕಲ್ಲು ಅಡ್ಡ ಬಂದ್ರೆ ಹೇಗೋ ಹಾಗೆ, ತೆಗೆದಷ್ಟ ಮುಂದೆ ಹೋಗ್ಬೇಕಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೆ ತಾಪತ್ರಯ ಉನ್ಮೂಲನಂ ಅಂತ ಕರೀತಾರೆ. ಇನ್ಯಾರು ಭಾಗವತವನ್ನು ಕೇಳಕ್ ಬಂದವರು, ಮಗಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿದವರು, ಪ್ರವಚನ ಮುಗಿಯೋದ್ರೊಳಗೆ ಮದುವೆ ನಿಶ್ಚಯ ಆಯ್ತು ಅಂತ ಬಂದು ಎಷ್ಟೋ ಜನಗಳಾಗ್ತಿರುತ್ತಾರೆ. ಇದು ಒಂದೆರಡಲ್ಲ, ನಮಗೆ ಶ್ರದ್ಧೆ ಇರಬೇಕಷ್ಟೇ, ವಿಶ್ವಾಸ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ಕೆಲಸ ಆಗಲೇಬೇಕು. ಅದಕ್ಕೆ ತಾಪತ್ರಯೋನ್ಮೂಲನವನ್ನ ಪದ ಅರ್ಥವತ್ತಾಗಿರ್ತಕ್ಕಂಥ ಪದ. ಅಂಥ ವಿಶಿಷ್ಟವಾದಂಥ ರೀತಿಯಲ್ಲಿ ಹೇಳಕ್ಕೆ ಶುರು ಮಾಡಿದರಂತೆ. ಆಗ ವಿದುರ ತುಂಬಾ ಶ್ರದ್ಧೆಯಿಂದ ಕೇಳ್ತಾನೆ, ವಿದುರ ನಿನಗಲ್ಲದೆ ಯಾರು ಹೇಳಬೇಕು ಅಂತ ಹೇಳ್ತಾನೆ, ನೀನು ಯಾರು ಗೊತ್ತಾ ನೀನು? ದ್ವೈಪಾಯನ ವೀರ್ಯಜೆ, ವೇದವ್ಯಾಸರ ಮಗ ನೀನೀಗ, ಅದರಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಕ್ ಶುರು ಮಾಡಿದರಂತೆ.
ಆಚಾರ್ಯರು ಆ ವಿಶೇಷಾಂಶಗಳನ್ನು ಬರೀತಾರೆ.
ನಾರಾಯಣ ದೇವರು ಬ್ರಹ್ಮದೇವರಿಗೆ ಹೇಳಿ, ಬ್ರಹ್ಮದೇವರು ನಾರದನಿಗೆ ಹೇಳಿ, ನಾರದ ಮುನಿಗಳು ಬಂದು ವೇದವ್ಯಾಸನ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಬರೆದು ಶುಕಾಚಾರ್ಯರಿಗೆ ಹೇಳಿ, ಶುಕಾಚಾರ್ಯ ಪರೀಕ್ಷಿತರಾಜರಿಗೆ ಹೇಳಿ, ಅದನ್ನು ಸೂತಪುರಾಣಿಕರು ಕೇಳಿ, ಶೌನಕಾರಿಗೆ ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಇದು ಒಂದು ರೀತಿಯಾದ ಭಾಗವತಾಗತಿ ಪ್ರಕರಣ. ಇನ್ನೊಂದು ಕಡೆಗೆ ನಾರಾಯಣ ದೇವರು ಬ್ರಹ್ಮದೇವರು ಹೇಳಬೇಕಾದರೆ ಶ್ರೇಷ್ಠದೇವರು ಕೇಳಿಸಿಕೊಂಡು ಅದು ಸನಕಾದಿಗಳಿಗೆ ಹೇಳಿ, ಅದನ್ನು ಅವ್ರ ಮುಂದೆ ಪರಾಶರರಿಗೆ ಹೇಳಿ, ಅಲ್ಲಿಂದ ಬಂದು ಮೈತ್ರಿಯರಿಗೆ ತಲುಪಿ ವಿದುರನಿಗೆ ಬರುತ್ತಲ್ಲ, ಇದು ಇನ್ನೊಂದು ಭಾಗ. ಇದು ಎರಡನೇ ರೀತಿಯಾದ ಭಾಗವತ ಆಗತಿ ಪ್ರಕರಣ ಅಂತ ಕರೀತಾರೆ. ಇದು ಎರಡಾಯ್ತು. ಮೂರನೇದು ಒಂದಿದೆ. ಪರಮಾತ್ಮ ವಾಯುದೇವರಿಗೆ ಹೇಳಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯವನ್ನು ಬರೆದು, ವಿಧಿಧೃತ ಸ್ವಾಮಿಗಳು ಭಾಗವತ ಪದರತ್ನಾವಲಿ ವ್ಯಾಖ್ಯಾನವನ್ನು ಬರೆದು, ಮುಂದೆ ಯಾದವಾರ್ಯರು ಮೊದಲಾದರು ಟಿಪ್ಪಣಿಯನ್ನು ಬರೆದು, ರಾಘವೇಂದ್ರ ಸ್ವಾಮಿಗಳು ಗುರುಳು ಸುರೀಂದ್ರ ತೀರ್ಥರು ಅಂತ ಒಬ್ಬರು ಮಹಾನುಭಾವರು, ಅವರು ದ್ವಿತೀಯ ಸ್ಕಂದ ಏಕಾಶ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದು, ರಾಯರಿಗಿಂತ ಮೊದಲ ಆಶ್ರಮದವರು ಯಾದವೇಂದ್ರ ತೀರ್ಥರಿದ್ದಾರೆ, ಅವರು ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದು, ಮುಂದೆ ಸತ್ಯಸರ್ವ ಸ್ವಾಮಿಗಳು ಮೊದಲಾದ ಜ್ಞಾನಿಗಳು ಬರೆದು, ಇದು ಟಿಪ್ಪಣಿಯ ಒಂದು ಪರಂಪರೆ ಇದು. ಅದೆಲ್ಲ ವ್ಯಾಖ್ಯಾನ ಪರಂಪರೆ, ಅದೆಲ್ಲ ಬಾಯಿಂದ ಬಾಯಿಗೆ ಬಂದಿತ್ತು, ಇದು ಕೃತಿಯಿಂದ ಕೃತಿಗೆ ಬಂದಿತ್ತು. ವಿಷ್ಣು ತೀರ್ಥರು ಮಾದನೂರು ಸ್ವಾಮಿಗಳು ಭಾಗವತ ಸಾರೋದ್ಧಾರವನ್ನು ಬರೆದಿದ್ದಾರೆ. ಇನ್ನೊಂದು ರೀತಿಯಾದ ಪ್ರಣಾಳಿಕೆ. ಮೂರು ಪ್ರಣಾಳಿಕೆಯನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೋ ಅವರಿಗೆ ಭಾಗವತ ಸರಿಯಾಗಿ ತಿಳಿಯುತ್ತೆ. ನೋಡು ವಿದುರ, ಪರಮಾತ್ಮ ಸೃಷ್ಟಿಯನ್ನು ಮಾಡಿದ ಅಂತೇಳಿ ಭಾಗವತ ಪುರಾಣದೊಳಗೆ ತೃತೀಯ ಸ್ಕಂದದೊಳಗೆ ಸೃಷ್ಟಿಯನ್ನು ತುಂಬಾ ವಿಸ್ತಾರವಾಗಿ ಹೇಳುತ್ತಾರೆ. ಅದೆಲ್ಲ ಹೇಳೋದಕ್ಕೆ ವೇಳೆ ಇಲ್ಲ. ಈಗ ಆಚಾರ ಸಾರಾಂಶವನ್ನು ಹೇಳುತ್ತಾರೆ. ಪರಮಾತ್ಮ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಸೃಷ್ಟಿ ಮಾಡಲಿಕ್ಕೆ ಸಂಕಲ್ಪ ಮಾಡಿದನಂತೆ. ಭೂತೇ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಇಚ್ಛಾ ಬಹೂವ ಪರನಾಮ ನಿಮೇಶ ಕಾಂತೆ. ಸೃಷ್ಟಿ ಮಾಡಿದ ಪರಮಾತ್ಮ ಮೊದಲಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ನಾಲ್ಕು ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾರಾಯಣ ವಾಸುದೇವ ರೂಪವನ್ನು ಸ್ವೀಕಾರ ಮಾಡಿದ್ದು ಮೋಕ್ಷ ಕೊಡಲಿಕ್ಕೆ, ಪ್ರದ್ಯುಮ್ನ ರೂಪ ಸ್ವೀಕಾರ ಮಾಡಿದ್ದು ಸೃಷ್ಟಿ ಮಾಡಲಿಕ್ಕೆ, ಅನಿರುದ್ಧ ರೂಪ ಸ್ವೀಕಾರ ಮಾಡಿದ್ದು ಸ್ಥಿತಿ ಮಾಡಲಿಕ್ಕೆ, ಸಂಕರ್ಷಣ ರೂಪ ಸ್ವೀಕಾರ ಮಾಡಿದ್ದು ಲಯ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಆಗ ಮಹಾಲಕ್ಷ್ಮಿ ಏನ್ ಮಾಡಿದರಂತೆ? ಮಾಯಾ, ಜಯ, ಕೃತಿ, ಶಾಂತಿಯನ್ನು ನಾಲ್ಕು ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಒಟ್ಟು ಐದು ನಾಲ್ಕು ರೂಪಗಳಿಗೆ ಚತುರ್ವ್ಯೂಹಗಳು ಅಂತ ಹೆಸರು. ನಾರಾಯಣ ಸೇರಿದಾಗ ಪಂಚಮೂರ್ತಿಗಳು ಅಂತ ಹೆಸರು. ಈ ನಾಲ್ಕು ರೂಪಗಳ ಚಿಂತನೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಶಾಸ್ತ್ರಕಾರರು ಮತ್ತೆ ಮತ್ತೆ ಒತ್ತಿ ಹೇಳುತ್ತಾರೆ. ಊಟ ಕೂತಾಗಲೂ ನಾಲ್ಕು ರೂಪ, ಪ್ರತಿಯೊಂದು ಕಾರ್ಯದಲ್ಲಿ ನಾಲ್ಕು ರೂಪ ಚಿಂತನೆ ಮಾಡಬೇಕು ಅಂತ ಭಾರಿ ವಿಶೇಷವಾದ ಆದೇಶ. ಪ್ರಸಂಗ ಬಂದರೆ ಮುಂದೆ ನೋಡೋಣ, ತುಂಬಾ ಹೊತ್ತಾಗಿದೆ. ಆದರೆಲ್ಲ ಹೇಳ್ತಾ ಬಂದು ಮುಂದೆ ವಾಸುದೇವ ರೂಪಿಯಾದ ಪರಮಾತ್ಮ ಮಾಯಾದೇವಿಯಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದರೆ, ವಾಸುದೇವ ರೂಪದ ಪರಮಾತ್ಮ ಮಾಯಾರೂಪದ ಮಹಾಲಕ್ಷ್ಮಿಯಲ್ಲಿ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡುತ್ತಾರೆ. ಆ ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು. ಸಂಕರ್ಷನಾಮಕ ಭಗವಂತ ಜಯಾದೇವಿಯಲ್ಲಿ ವಾಯುದೇವರು ಸೃಷ್ಟಿ ಮಾಡ್ತಾ ಇದ್ದಾನೆ, ಅವರಿಗೆ ವಾಯು ಅಂತ ಸೂತ್ರ ಸೂತ್ರ ಅಂತ ಹೆಸರು. ಸಂಕರ್ಷಣಾಚಾಪಿ ಜಯಾ ತನೂಜ ಬಭೂವ ಸಾಕ್ಷಾತ್ ಬಲ ಸಂವೇದಾತ್ಮ ಸೂತ್ರಂ ಸ ವಾಯು ಪುರುಷೋ ವಿರಿಂಚ. ನಿರ್ಣಯದಲ್ಲಿ ಆಚಾರ್ಯ ಇಡೀ ಭಾಗವತದ ಭಾಗವನ್ನೆಲ್ಲ ಒಂದು ಹತ್ತಿಪ್ಪತ್ತು ಶ್ಲೋಕಗಳು ಸಂಗ್ರಹ ಮಾಡಿಬಿಡ್ತಾರೆ ಆಚಾರ್ಯ. ಅತ್ತ ಅತ್ಯದ್ಭುತ ಸಂಗ್ರಹವನ್ನು ಜಗತ್ತಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪೂರ್ಣ ಪ್ರಜ್ಞರು ಶ್ರೀಮದ್ ಆಚಾರ್ಯರು. ಇನ್ನು ಮುಂದೆ ಪ್ರದ್ಯುಮ್ನ ರೂಪದಿಂದ ಕೃತಿದೇವಿಯಲ್ಲಿ ಇಬ್ಬರು ಮಕ್ಕಳನ್ನು ಪಡೀತಾರೆ, ಇಬ್ಬರು ಅವಳಿಗಳು. ಅವರೇ ಸರಸ್ವತಿ ಭಾರತೀಯರು ಅಂತ ಹೇಳಿದ್ದಾರೆ. ಸರಸ್ವತಿ ಭಾರತೀಯರು, ಅದಕ್ಕೆ ಹರಿಕತಾಮೃತ ಸಾರದೊಳಗೆ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿ ಮಾರುತ ನಡೆಯ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ ಅಂತ ಹೇಳಿದ್ದಾರೆ. ಅನಿರುದ್ಧ ರೂಪದಿಂದ ಶಾಂತಿದೇವಿಯಲ್ಲಿ ಮಹತ್ತತ್ವಾದಿ ತತ್ವಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಪರಮಾತ್ಮ. ಮುಂದೆ ವಾಸುದೇವ ರೂಪದಿಂದ ಮಾಯಾದೇವಿಯಲ್ಲಿ ಪರಮಾತ್ಮ ಮೂರು ರೂಪವನ್ನು ತಳೆದು ಹುಟ್ಟಿದರೆ ಮೂರು ರೂಪದಿಂದ. ಆಗ ಮಾಯಾದೇವಿ ಮೂರು ರೂಪ ಸ್ವೀಕಾರ ಮಾಡಿದರು, ಶ್ರೀ ಭೂ ದುರ್ಗಾ ಅಂತ ರೂಪ ಸ್ವೀಕಾರ ಮಾಡ್ತಾರೆ. ಆ ರೂಪದಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದ ಮೂರು ಜನ ಮಕ್ಕಳನ್ನು ಪಡೆದನಂತೆ. ಆ ಮೂರು ಜನ ಮಕ್ಕಳು ಯಾರು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಆಚಾರ್ಯ ಒಂದು ಮಾತು ಬರೀತಾರೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಬೇರೆ ಯಾರೂ ಅಲ್ಲ, ಪರಮಾತ್ಮನ ಸಾಕ್ಷಾತ್ ರೂಪಗಳು ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಅಂದ್ರೆ ನಾರಾಯಣನೇ, ವಿಷ್ಣು ನಾರಾಯಣನೇ, ರುದ್ರದೇವರು ನಾರಾಯಣನೇ. ಈ ಮೂರು ರೂಪದಲ್ಲಿ ಪರಮಾತ್ಮ ಹುಟ್ಟಿದರು. ಇದು ಎಂತ ಕತೆ ಗೊತ್ತಾ? ತನ್ನ ಹೆಂಡತಿಯಲ್ಲಿ ತಾನೇ ಮಗನಾಗಿ ಹುಟ್ಟುತ್ತಾನೆ ಪರಮಾತ್ಮ. ತನ್ನ ಹೆಂಡತಿಯಲ್ಲಿ ತಾನೇ ಮಗನಾಗಿ ಹುಟ್ಟಿದಂತ ಕಥೆ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಮೂರು ಜನ ಯಾರಂದ್ರೆ ಸಾಕ್ಷಾತ್ ನಾರಾಯಣನಾದ್ರಿಂದ ಈ ಮೂರು ಜನ ಒಂದೇ ಅಂತ ಹೇಳಿದ್ದಾರೆ. ಈ ಬ್ರಹ್ಮ, ಈ ವಿಷ್ಣು, ಈ ಮಹೇಶ್ವರ ಮೂರು ಜನ ಒಂದೇ. ಇದು ಗೊತ್ತಿಲ್ಲದೆ ಜನ ಏನ್ ಮಾಡ್ಕೊಂಡ್ಬಿಟ್ರು ಗೊತ್ತಾ? ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ತಿಳ್ಕೊಂಡ್ಬಿಟ್ರು. ಆಮೇಲೆ ಈ ಬ್ರಹ್ಮ, ಈ ವಿಷ್ಣು, ಈ ಮಹೇಶ್ವರ ಅಲ್ಲ, ಆ ಬ್ರಹ್ಮ, ಆ ವಿಷ್ಣು, ಆ ಮಹೇಶ್ವರ ಮೂರು ಜನ ಒಂದೇ. ಇದನ್ನು ಮೊತ್ತ ಮೊದಲ ಬಾರಿಗೆ ಮಧ್ವಾಚಾರ್ಯ ಹೊರಗೆ ಹಾಕಿದ ವಿಚಾರ. ಎಲ್ಲಾದರೂ ಪುರಾಣಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ಬಂದಿದ್ರೆ ಅದಕ್ಕೆ ಈ ಮೂರು ರೂಪಗಳು ಒಂದೇ ಅಂತ ಅರ್ಥ ಹೊರತು ಈ ಬ್ರಹ್ಮದೇವರು ಈ ರುದ್ರದೇವರು ವಿಷ್ಣುವಿನೊಂದಿಗೆ ಒಂದೇ ಅಂತ ಅರ್ಥ ಅಲ್ಲ. ಇಷ್ಟು ಮಾಡಿ ಪರಮಾತ್ಮ ಮುಂದೆ ಸೃಷ್ಟಿಯನ್ನು ಮಾಡ್ತಾ ಬ್ರಹ್ಮದೇವರು ಹೇಳುತ್ತಾನೆ, ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಆ ಸ್ಟೇಜಲ್ಲಿ ಎಲ್ಲಾ ದೇವತೆಗಳು ಬಂದು ಪರಮಾತ್ಮನ್ನ ಕೇಳಿದರಂತೆ, ಏತೇಹಿ ದೇವಾಹ ಪುನರಂಡ ಸೃಷ್ಟೌ ಅಶಕ್ನುವಂತಹ ಹರಿಮೇತ್ಯ ತುಷ್ಟುಬುಹು. ನಾರಾಯಣ, ಸೃಷ್ಟಿ ಮುಂದುವರಿಸಕ್ ನಮಗೆ ಆಗ್ತಾ ಇಲ್ಲ, ನೀನೇ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದ. ಚತುರ್ದಳದ ಕಮಲ, ಚತುರ್ದಶದಳದ ಕಮಲ, ಮಧ್ಯ ಬ್ರಹ್ಮದೇವರು. ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟು ಬ್ರಹ್ಮದೇವರು ಹೇಳ್ತಾನೆ, ನೀವು ಸೃಷ್ಟಿ ಮಾಡಿ ಅಂತ ಹೇಳಿದರು. ಆಗ ಬ್ರಹ್ಮದೇವರು 14 ದಳದ ಕಮಲ ಇತ್ತಲ್ಲ, ಒಂದೊಂದು ದಳದಿಂದ ಒಂದೊಂದು ಲೋಕ ಸೃಷ್ಟಿ ಮಾಡ್ತಾ ಹೋಗ್ತಾರೆ. 14 ಲೋಕಗಳ ಸೃಷ್ಟಿ ಆಯ್ತಾರೆ, 14 ದಳದ ಕಮಲದಿಂದ 14 ಲೋಕಗಳ ಸೃಷ್ಟಿ. ಮತ್ತೆ ಮುಂದೆ ಬ್ರಹ್ಮದೇವರು ತಮ್ಮ ಮುಖದಿಂದ ಬ್ರಾಹ್ಮಣರನ್ನ, ತೋಳುಗಳಿಂದ ಕ್ಷತ್ರಿಯರನ್ನ, ತೊಡೆಗಳಿಂದ ವೈಶ್ಯನನ್ನ, ಪಾದದಿಂದ ಶೂದ್ರನ ಸೃಷ್ಟಿ ಮಾಡ್ತಾ ಇದ್ದಾರೆ. ಪುರುಷೋಕ್ತಲ್ಲಿ ಮುಂದುವರೆದ ಭಾಗ. ಅನಂತರ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ 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 ವಿಚಿತ್ರ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಎಲ್ಲಾ ದೇವತೆಗಳು ಬ್ರಹ್ಮದೇವರಿಂದ ಹುಟ್ಟಿ ಬಂದರಂತೆ. ಕಣ್ಣುಗಳಿಂದ ಸೂರ್ಯಚಂದ್ರರುಗಳು, ಕಿವಿಯಿಂದ ಬೇರೆ ದೇವತೆಗಳು, ಕೈಯಿಂದ ದಕ್ಷ ಪ್ರಜಾಪತಿ, ವಕ್ಷಸ್ಥಳದಿಂದ ಅಲ್ಲಿಯ ಚರ್ಮದಿಂದ ಸಾಕ್ಷಾತ್ ಯಮದೇವರು, ಮೂಗಿನ ಹೊರಡಗಳಿಂದ ಅಶ್ವಿನಿ ದೇವತೆಗಳು, ಪಾದಗಳಿಂದ ಜಯಂತ ವೃಷಭರು, ಎಲ್ಲ ಹುಟ್ಟಿ ಬಂದರಂತೆ. ಇದಕ್ಕೆ ಬ್ರಹ್ಮದೇವರ ಸೃಷ್ಟಿಯ ವಿಚಿತ್ರವಾದ ಕ್ರಮ ಇದೆ. ಅಲ್ಲಿಯಿಂದ ಮುಂದೆ ಬ್ರಹ್ಮದೇವರು ಅವಿದ್ಯಾ ಪಾಂಚಪರ್ವಣಿ ಅಂತ ಕರೀತಾರೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ 5 ವಿಧದ ಅವಿದ್ಯೆಯನ್ನು ಸೃಷ್ಟಿ ಮಾಡಿದರು. ಜಗತ್ತೆಲ್ಲ ಅಜ್ಞಾನವನ್ನು ಮುಚ್ಚಿ ಹೋಗಿಬಿಡ್ತಾರೆ. ಆಗ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ 4 ಮಕ್ಕಳನ್ನು ಪಡೀತಾರೆ. ಸನಕ, ಸನಂದನ, ಸನಸುಜಾತ, ಸನಾತನ ಅಂತ ನಾಮಾಂತರ ಅವರಿಗೆ, ಸನತ್ ಕುಮಾರ, ಒಟ್ಟು 4 ಜನ ಮಕ್ಕಳನ್ನು ಪಡೀತಾರೆ. 4 ಜನಗಳನ್ನು ಬ್ರಹ್ಮದೇವರು ಕುರಿತು ಹೇಳ್ತಾರೆ. ಪ್ರಜಾಹ ಸುಜಾತ ಪುತ್ರಕಾಹ, ಮಕ್ಕಳೇ ಈ ಮದುವೆಯಾಗಿ ಮಕ್ಕಳನ್ನು ಪಡೀರಿ ಅಂತ ಹೇಳಿದಾಗ ಅವರಂದ್ರಂತೆ, ನಮಗೆ ಬೇಡ, ಸಂಸಾರ ಜಂಜಾಟನೇ ಬೇಡ ನಮಗೆ, ನಾವು ಸನ್ಯಾಸಿಗಳಾಗ್ತೇವೆ ಅಂತ ಹೇಳಿ ಸನ್ಯಾಸಿಗಳಾಗಿಬಿಟ್ಟರು. ಬಾಲಸನ್ಯಾಸದ ಮೊದಲ ದಾಖಲೆ ಇತ್ತು, ಬಾಲಸನ್ಯಾಸದ ಮೊಟ್ಟ ಮೊದಲ ದೃಷ್ಟಾಂತ ಇತ್ತು. 4 ಜನ ಬಾಲಸನ್ಯಾಸಿಗಳು ಆಗಿಬಿಟ್ರು. ಆಗ ಬ್ರಹ್ಮದೇವರು ತಮ್ಮ ಹಣೆಯ ಮಧ್ಯದಿಂದ ಒಬ್ಬ ಮಗುವನ್ನು ಸೃಷ್ಟಿ ಮಾಡುತ್ತಾರೆ. ಮಗು ಮುಂದೆ ನಿಲ್ಲುತ್ತೆ, ಜೋರಾಗಿ ಅಳಕ್ಕೆ ಶುರು ಮಾಡಿಬಿಡ. ಅಳುತ್ತಾ 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 ನಾಮಾನಿ ಕುರುಮೇ ಧಾತಃ, ನನ್ನ ಹೆಸರಿಡಪ್ಪ ಹೆಸರಿಡಪ್ಪ ಅಂತ ಕೇಳುತ್ತಾರೆ. ಕಷ್ಟ ಬ್ರಹ್ಮದೇವರು ಹೆಸರಿಟ್ಟರಂತೆ, ಮಗು ನಿನಗೆ ಬೇರೆ ಹೆಸರು ಬೇಕಾಗಿಲ್ಲ. ಯದರೋದೀಹಿ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕ ತತಸ್ತ್ವಾಭಿಧಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಹ. ನೀನು ಅಳುತ್ತಾ ಹುಟ್ಟಿದ್ದೀಯಲ್ಲ, ಹುಟ್ಟತಕ್ಕ ಅತ್ತೆಯಲ್ಲ, ರೋದನಾ ದೃದ್ರಹ ಅತ್ತವನು ಅಂತ ಹೆಸರಾಗಲಿ ಅಂತ ಹೇಳಿಬಿಟ್ರು. ರೋದನಾ ದೃದ್ರಹ ಈ ರೀತಿ ಹೆಸರು ಬಂತು. ಇದು ವಿಚಿತ್ರವಾದ ಹೆಸರು ರುದ್ರದೇವರಿಗೆ ಬಂತು. ಈ ಕಥೆ ಬಹಳ ಮಾರ್ಮಿಕವಾದ ಕಥೆ ಇದೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ರುದ್ರದೇವರನ್ನು ಸರ್ವೋತ್ತಮರು ಅಂತ ತಿಳ್ಕೊಂಡು ಪೂಜೆ ಮಾಡ್ತೀರಲ್ಲ ಅದು ಭಾಗವತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅತ್ತವರು ಅಂದ ಮೇಲೆ ಅವರು ಸರ್ವೋತ್ತಮ, ಅಳೋದು ಯಾತಕ್ಕೆ, ಹೆಲ್ಪ್ಲೆಸ್ನೆಸ್ ತೋರಿಸುತ್ತೆ, ಅಸ್ವಾತಂತ್ರ್ಯವನ್ನು ತೋರಿಸುತ್ತೆ ಅಳು. ಆದರೆ ರುದ್ರದೇವರು ಸರ್ವೋತ್ತಮರಲ್ಲ, ಅವರು ಜೀವೋತ್ತಮರೂ ಅಲ್ಲ, ಉತ್ತಮರಲ್ಲ ಅಲ್ಲ, ಮತ್ತೆ ಅವರು ಉತ್ತಮರು ಹೌದು, ಸರ್ವೋತ್ತಮರಲ್ಲ ಜೀವೋತ್ತಮರಲ್ಲ ಅಂತ ಹೇಳ್ತಾರೆ. ರುದ್ರದೇವರು ಹತ್ರು, ಅದಕ್ಕೆ ರುದ್ರ ಅಂತ ಹೆಸರಾಯಿತು. ನಮಗೊಂದು ಸಮಸ್ಯೆ ಬಂತು ಲೋಕದೊಳಗೆ. ಈ ಸೃಷ್ಟಿ ಎಂಥ ಸೃಷ್ಟಿ ಅಂದ್ರೆ, ಬ್ರಹ್ಮದೇವರು ರುದ್ರದೇವನ ಸೃಷ್ಟಿ ಮಾಡಿದಾಗ ಹತ್ರು, ಇವತ್ತು ಎಲ್ಲಿ ಮಗು ಹುಟ್ಟುತ್ತೋ ಅಲ್ಲಿ ಅಳುತ್ತೆ, ಇದು ಸಮಸ್ಯೆ. ಅವತ್ತರಿಂದ ಬಂದ ಪದ್ಧತಿ ಇದು. ಒಂದು ಮಗು ಹುಟ್ಟಿತು ಅಂದ್ರೆ ಅತ್ತಿತ ಅಂತ ಫಸ್ಟ್ ಕೇಳ್ತಾರೆ. ಮಗು ಹತ್ತಿತು ಅಂದ್ರೆ ಎಲ್ಲ ನಕ್ಕ ಬಿಡ್ತಾರೆ ಪಾಪ. ಅದು ಅಳ್ಳಿಲ್ಲ ಅಂದ್ರೆ ಎಲ್ಲ ಹತ್ತು ಬಿಡ್ತಾರೆ, ಇದು ಸಮಸ್ಯೆ. ಮಗು ಹತ್ರ ತಾವು ನಗುತ್ತಾರೆ, ಮಗು ಸುಮ್ಮನೆ ಮಗು ನಗೋ ಚಾನ್ಸಸ್ ಅಂತೂ ಇಲ್ಲೇ ಇಲ್ಲ. ಅದು ನಕ್ಕರೆ ಓಡೋಗ್ಬಿಡ್ತಾರೆ, ಯಾರು ಇಲ್ಲಕ್ಕೆ ಇಲ್ಲ ಬಹುಶಃ. ಆದರೆ ಮಗು ಹತ್ತಾಗ ಮಾತ್ರ ಸಂತೋಷ ಪಡ್ತಾರೆ, ಕಾರಣ ಅದು ಬದುಕಿದೆ ಅಂತ ಅರ್ಥ. ಮಗು ಅಳುತ್ತೆ ಅಂದ್ರೆ ಬಗುತ್ತಿದೆ ಅಂತ ಅರ್ಥ, ಜೀವನ ಲಕ್ಷಣ ಅಂತ. ದುಃಖ ವಿತರತ್ ಸರ್ವಂ ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿ ರೇಷಾ ಪ್ರವರ್ತತೆ. ಮಗು ಅತ್ತ ಕಥೆ ಬಹಳ ಮಾರ್ಮಿಕವಾದಂತಹ ಕಥೆ ಅದು. ಅದು ಜಗತ್ತಲ್ಲಿ ಹುಟ್ಟಿದ ಮಗುವೆಲ್ಲ ಅಳುತ್ತ ಅವತ್ತಿನಿಂದ. ನಮಗೊಂದು ಪ್ರಶ್ನೆ, ಅತ್ತಿದ್ದಕ್ಕೆ ರುದ್ರ ಅಂತ ಹೆಸರಾಗೋದಾದ್ರೆ ನಮಗೆಲ್ಲ ರುದ್ರ ಅಂತ ಹೆಸರಿಡಬಹುದಲ್ಲ, ರುದ್ರ 1 ರುದ್ರ 2 ರುದ್ರ 3 ಅಂತ ಇಟ್ಕೋತಾ ಹೊರಟುಬಿಟ್ರೆ ಎಲ್ಲರ ಹೆಸರು ರುದ್ರ ಅಂತ ಆಗಿಬಿಡಬಹುದಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ರುದ್ರದೇವರು ಹತ್ರು ರುದ್ರ ಅಂತ ಹೆಸರು ಬಂತು, ನಾವು ಅಳುತ್ತೇವೆ ನಮ್ಮ ಹೆಸರು ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಅವ್ರ ಹತ್ತವರು ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಅತಿ ಕಡಿಮೆ ಹತ್ತವರು ಅಂದ್ರೆ ರುದ್ರದೇವರು ಅಂತ ಹೇಳ್ತಾರೆ. ಅತಿ ಕಡಿಮೆ ಹತ್ತವರು ರುದ್ರದೇವರಾದ್ದರಿಂದ ರುದ್ರ ಅಂತ ಹೆಸರಾಯಿತು. ಅಸಾಧಾರಣೇನ ಉಪದೇಶ ಭವಂತಿ ಅಂತ ನ್ಯಾಯ, ಅತಿ ಕಡಿಮೆ ಹತ್ತವರು ಅಂತ ಅರ್ಥ. ಅವರ ಹತ್ರು ಆಮೇಲೆ ಅಳ್ಳಿಲ್ಲ, ಸಮಾಧಾನ ಆಯ್ತು, ದೇವರು ಸ್ತೋತ್ರ ಮಾಡಿ ದೊಡ್ಡ ತಪಸ್ಸು ಮಾಡಿಕೊಂಡು ಪುರುಷೋತ್ತಮನ ಪರಿಯಂಕ ಪದ ವೈದಿರೇಯೋ ಮಹಾದೇವ, ಶೇಷದೇವರಾಗಿ ಪರಮಾತ್ಮನ ಹಾಸಿಗೆಯಾಗಿ ಆನಂದಿಸ್ತಾರಾದ್ದರಿಂದ ಅವರೊಳು ಹೊರಟೋಗಿಬಿಡ್ತು. ನಮ್ಮದಾಗಲ್ಲ. ಅಳುತ್ತಾ ಹುಟ್ಟಿ, ಅಳುತ್ತಾ ಬೆಳೆದು, ಅಳುತ್ತಾ ಬದುಕಿ, ಅಳಿಸ್ತಾ ಬದುಕಿ, ಕೊನೆಗೆ ಅಳುತ್ತಾ ಸತ್ತು ಬದುಕಿ ಇರೋರ್ನು ಅಳಿಸಿ ಹೋಗೋದ್ರಿಂದ ನಮ್ಮದು ರುದ್ರ ಅಂತಾಗೋದಿಲ್ಲ, ಬರೀ ಅಳುವವರೇ ಆಗಿಬಿಡ್ತೇವೆ. ಅತಿ ಅಳೋದು ಹೆಚ್ಚು ಇವತ್ತೇನು, ಕಲಿ ಭಾರಿ ಅಳುತ್ತಾನಂತ, ಅವನಷ್ಟು ದುಃಖ ಯಾರೂ ಇಲ್ಲ ಜಗತ್ತಿನೊಳಗೆ. ಅತಿ ಕಡಿಮೆ ಎತ್ತವರು ರುದ್ರದೇವರು, ಭಾರಿ ಅಳೋನು ಕಲಿ. ಇನ್ನು ಬಿಟ್ಟುವಿನ ಎಲ್ಲ ತಾರತಮ್ಯ ಕ್ರಮದಲ್ಲಿ ಅಳು ನಡೀತಾ ಹೋಗುತ್ತಾನೆ. ಮತ್ತೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಅಳು ಇಲ್ಲ ಅಂತ ಹೇಳುತ್ತಾರೆ. ಅವರು ಆನಂದ ತೀರ್ಥರಾದ್ರಿಂದ ಅವರಿಗೆ ಅಳು ಇಲ್ಲವೇ ಇಲ್ಲ. ಆನಂದ ತೀರ್ಥರು, ಅವರಿಗೆ ಅಳು ಇಲ್ಲ. ಆನಂದ ತೀರ್ಥರಿಗೆ ದುಃಖ ಎಲ್ಲಿಂದ ಬರಬೇಕು? ಅವ್ರ ಹೆಸರು ಹೇಳಿದ್ರೆ ನಮಗಳು ಇಲ್ಲ, ಅವರಿಗೆ ಅಳು ಎಲ್ಲಿಂದ ಬರುತ್ತೆ? ಆನಂದ ತೀರ್ಥರೆಂಬ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ, ಪೂರ್ಣ ಪ್ರಜ್ಞರ, ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಎನ್ನ ಮಾತು ತಿಳಿದವರಿಗೆ ದುಃಖದ ಪ್ರಶ್ನೆ ಇಲ್ಲ. ಹಾಗೊಂದು ಸಮಸ್ಯೆ ಬರುತ್ತೆ. ರುದ್ರ ಅಂದ್ರೆ ಅತ್ತವರಿ ರುದ್ರ ಅಂತ ಕರೀತಿರಲ್ಲ, ಹಾಗಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೆ ರುದ್ರ ಅಂತ ಹೆಸರಿದೆ. ರುದ್ರೋ ಬಹುಶರಾ ಬಭ್ರುಹು ವಿಶ್ವಯೋನಿಹಿ ಶುಚಿಶ್ರವಾಹ. ವಿಷ್ಣು ಅತ್ತಿದ್ದಾನ, ಹಾಗಿದ್ರೆ ಅತ್ತಿದ್ದಾನ ವಿಷ್ಣು ಆಗಿದ್ರೆ? ನಮ್ಮ ಜನ ಬುದ್ಧಿವಂತರು ಬಿಟ್ಟುಬಿಡ್ತಾರಾ, ಹೌದು ಕೃಷ್ಣ ಅತ್ತಿದ್ದಾನ್ರಿ ಪಾಪ, ಹಾಲು ಮೊಸರು ಬೆಣ್ಣೆ ಕೊಡೋ ಅಂತ ಅಳ್ಳಿಲ್ಲ, ಸೀತೆಯನ್ನು ಕಳ್ಕೊಂಡು ರಾಮ ಅಳ್ಳಿಲ್ವಾ? ಅದಕ್ಕೊಂದು ಕೃಷ್ಣ ಅತ್ತಿದ್ದಾನೆ ಬಿಡಿ ಅಂತ ಅರ್ಥ ಮಾಡಿಬಿಟ್ರೆ ಗೋವಿಂದ ಅದು ಅರ್ಥ ಅಲ್ಲ. ಅದು ಒಂದು ಕೃಷ್ಣ ಅತ್ತಿಲ್ಲ, ರಾಮ ಅತ್ತಿಲ್ಲ, ಅತ್ತಂತೆ ನಾಟಕ ಮಾಡಿದ್ದಾನಷ್ಟೇ. ಮತ್ತೆ ರುದ್ರ ಅಂತ ಹೆಸರಿದೆಯಲ್ಲ, ಅದಕ್ಕೆ ಹೇಳಿದ್ರು ರುದ್ರ ಅಂತ ಹೆಸರಿದೆ. ಆ ಹೆಸರು ಯಾತಕ್ಕೆ ಬಂತು? ಪ್ರವೃತ್ತಿ ನಿಮಿತ್ತ ಅನ್ನೋದಿದೆ. ರುದ್ರದೇವರಿಗೆ ಹೆಸರು ಯಾತಕ್ಕೆ ಬಂತು? ಅತ್ತಿದ್ದಕ್ಕೆ ಬಂತು. ಆದ್ರೆ ವಿಷ್ಣುವಿಗೆ ಅತ್ತಿದ್ದಕ್ಕೆ ಬರಲಿಲ್ಲ. ಯಾತಕ್ಕೆ ಬಂತು ಅಂದ್ರೆ ಆಚಾರ್ಯ ಬ್ರಹ್ಮಾಂಡ ಪುರಾಣದ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ತನ್ನನ್ನು ಸ್ತೋತ್ರ ಮಾಡೋರು ಅಳುವನ್ನ ಪರಿಹಾರ ಮಾಡ್ತಾನಲ್ಲ, ಅದಕ್ಕೆ ಕೃಷ್ಣನಿಗೆ ರುದ್ರ ಅಂತ ಹೆಸರು. ರುಜಂ ದ್ರಾವಯತೆ ಇತಿ ರುದ್ರ ಅಂದ್ರೆ ಆಚಾರ್ಯರು ಬರೆದ ಎಷ್ಟು ವಿಚಿತ್ರವಾದ ಅರ್ಥಗಳು, ಅದು ಎಟಿಮಾಲಾಜಿಕಲ್ ಮೀನಿಂಗ್ ಅಂತ ಕರೀತಾರೆ, ಅದನ್ನು ಕೊಟ್ಟವು. ಅದರಿಂದ ಭಗವಂತ ಎಂದೂ ಕೂಡ ಅಳೋದಿಲ್ಲ. ಆನಂದೋ ನಂದನೋ ನಂದ ಸತ್ಯಧರ್ಮಾ ತ್ರಿವಿಕ್ರಮ. ಆನಂದೋ ನಂದನೋ ನಂದ, ಅವನಿಗಳು ಎಲ್ಲಿಂದ ಬರಬೇಕು? ಆ ದೃಷ್ಟಿಯಲ್ಲಿ ಸ್ವತಂತ್ರ ಅವನು, ಅವನಿಗಳಿನ ಪ್ರಶ್ನೆ ಇಲ್ಲ. ಮತ್ತೆ ಹೇಳ್ತಾರೆ, ಕೆಲವು ಆಕ್ಷೇಪಣೆ ಮಾಡೋದು ಶೈವರೆಲ್ಲ ಹೇಳ್ತಾರೆ, ನೀವು ಭಾಗವತ ಪುರಾಣದ ಮಾತು ಹೇಳ್ತಾ ಇದ್ದೀರಷ್ಟೇನೆ, ರುದ್ರ ಅಂದ್ರೆ ಅತ್ತವರು ಅಂತ ಪುರಾಣ ಹೇಳ್ತೀರ, ಪುರಾಣನ ಒಪ್ಪೋದಿಲ್ವಲ್ಲ ಸ್ವಾಮಿ, ನಾವು ವೇದ ಒಪ್ಪೋರು, ಅದಕ್ಕೆ ರುದ್ರದ ಅತ್ತಿಲ್ಲ ಅಂತ ಯಾರು ಹೇಳೋದಾದ್ರೆ ಸತ್ಯಧರ್ಮ ಸ್ವಾಮಿಗಳು ಆಗ ನಮಸ್ಕಾರ ಜಮಕಾಕ ವ್ಯಾಖ್ಯಾನ ಬರೀತಾರೆ. ಶ್ರೀರುದ್ರಕ್ಕೆ ವ್ಯಾಖ್ಯಾನ ಅಂತ ಹೆಸರಲ್ಲಿ ಬೇರೆ ಹೇಳ್ತಾರೆ, ರುದ್ರದೇವರು ಅತ್ರು ಅದಕ್ಕೆ ರುದ್ರ ಅಂತ ಹೆಸರು ಬಂತು ಅಂತ ಹೇಳಿ ಭಾಗವತ ಪುರಾಣದಲ್ಲಿ ಬಂದಿದ್ದೀನಿ ಅಷ್ಟೇ ತಿಳ್ಕೊಂಡ್ಬಿಡಬೇಡಿ, ವೇದದಲ್ಲೇ ಬಂದಿದೆ ಅಂತ ಹೇಳ್ತಾರೆ. ಸೋರೋದೀತ್ ವೇದದ ವಾಕ್ಯ ಅತ್ರು, ಅದಕ್ಕೆ ರುದ್ರಸ್ಯ ರುದ್ರತ್ವಂ ಅಂತ ವೇದದಲ್ಲಿ ಬಂದಿದೆ. ಆದ್ದರಿಂದ ಭಾಗವತ ಪುರಾಣ ಹೇಳಿದ್ದು ವೇದದ ವಿಚಾರ, ಆದ್ದರಿಂದ ಒಪ್ಪಲೇಬೇಕಾಗತ್ತೆ. ರುದ್ರದೇವರ ಸರ್ವೋತ್ತಮತ್ವವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಅವರು ಮಾನ್ಯರು ಆದರೆ ಸರ್ವೋತ್ತಮರಲ್ಲ ಅನ್ನೋ ಮಾತನ್ನು ಹೇಳುತ್ತಾರೆ. ಇಷ್ಟು ಹೇಳಿ ರುದ್ರದೇವರಿಗೆ ಹೆಸರಿಟ್ಟರು. ಮುಂದೆ ಸೃಷ್ಟಿ ಮಾಡಿ ಅಂತ ಹೇಳಿದರಂತೆ, ಆ ಸೃಷ್ಟಿ ಮಾಡಿದರಂತೆ. ರುದ್ರದೇವರು ಮಾಡಿದ ಸೃಷ್ಟಿ ಎಂಥ ಸೃಷ್ಟಿ ಗೊತ್ತಾ? ಭೂತಗಣಗಳ ಸೃಷ್ಟಿ ಆಯ್ತಂತೆ. ಮಕ್ಕಳ ಕರ್ಕೊಂಡ್ಬಂದ್ರೆ ತಪ್ಪ ಸೃಷ್ಟಿ ಮಾಡಿಬಿಟ್ಟಿದ್ದೇನೆ, ನಿಲ್ಲಿಸಿಬಿಟ್ರಂತೆ. ಓ, ಕೂಗೋದು ಕಿರಿಸೋದು ಮಾಡ್ತಾರೆ ಎಲ್ಲರೂ ಕೂಡ. ಬ್ರಹ್ಮದೇವರು ನೋಡಿದರಂತೆ, ರುದ್ರದೇವರೇ ನಿಮ್ಮ ಸೃಷ್ಟಿ ಸಾಕು, ನಿಲ್ಲಿಸಿಬಿಡಿ ಅಂತ ಹೇಳಿದ್ರೆ. ಅಲಂ ಪ್ರಜಾಭಿಹಿ ಸೃಷ್ಟಾಭಿಹಿ ಈದೃಶೀಭಿಹಿ ಸುರೇಶ್ವರ, ನಿಮ್ಮ ಮಕ್ಕಳ ಸಂಖ್ಯೆ ಸಾಕು, ಯಾತಕ್ಕೆ ನಿಲ್ಲಿಸಿಬಿಡಿ ಅಂತ ಹೇಳಿಬಿಟ್ರೆ. ಬ್ರಹ್ಮದೇವರು ಯೋಚನೆ ಮಾಡ್ತಾ ಇದ್ದಾರೆ, ಸೃಷ್ಟಿ ಇನ್ನೂ ಮಾಡಬೇಕಲ್ಲ, ಏನ್ ಮಾಡಬೇಕು ಅಂತೇಳಿ ತಾವೇ ಧ್ಯಾನ ಕೂತುಬಿಟ್ರು. ಆಗ ಅವರ ಮನಸ್ಸಿನಿಂದ ಏಳು ಜನ ಮಕ್ಕಳು ಹುಟ್ಟುತ್ತಾರೆ. ಸಪ್ತಋಷಿಗಳು ಅಂದ್ರೆ ಅವರೇ ಯಾರು ವಿಶ್ವಂಚಿ ಬಂತಲ್ಲ, ಅವರ ಸೃಷ್ಟಿ ಹೇಗಾಯಿತು ಅಂತ ಕಥೆ ಹೇಳುತ್ತಾರೆ. ಋಷಿಗಳು ಸರ್ವೋತ್ತಮರು ಅಂತ ಪೂಜೆ ಮಾಡಬಾರದು, ಅವರ ಸ್ಥಾನ ಇಲ್ಲಿ ಬರುತ್ತೆ. ಪರೀಚಿ, ಪುಲಹ, ಕರತು, ವಶಿಷ್ಠರು, ಅಂಗಿರಸ್ಸುಗಳು ಮೊದಲಾದವರು ಹುಟ್ಟಿ ಬಂದರಂತೆ. ಆಗ ಅವರ ನೆರಳಿನಿಂದ ಕರ್ದಮು ಪ್ರಜಾಪತಿಗಳು ಹುಟ್ಟಿದ್ರು. ಬ್ರಹ್ಮದೇವರ ಛಾಯಾಯಾಮ್ ಕರ್ದಮೋ ಜಗ್ನಿ, ಬ್ರಹ್ಮದೇವರ ತೊಡೆಯಿಂದ ನಾರದ ಮುನಿಗಳು ಹುಟ್ಟಿ ಬಂದರಂತೆ. ಹೀಗೆ ಮಕ್ಕಳೆಲ್ಲ ಹುಟ್ಟಿದ್ರು. ಬ್ರಹ್ಮದೇವರು ಹಾಗೆ ಧ್ಯಾನ ಮಾಡ್ತಾ ಕೂಡ್ತಾರೆ, ಅವರ ಮುಂದಿನ ಮುಖದಿಂದ ಓಂಕಾರ ಹೊರಗೆ ಬಂತಂತೆ. ಉಳಿದ ಮೂರು ಮುಖಗಳಿಂದ ಭೂಹು, ಭುವಃ, ಸ್ವಃ ಅಂತ ವ್ಯಾಹೃತಿಗಳು ಬಂದವಂತೆ. ಮುಂದಿನ ಮುಖದಿಂದ ಋಗ್ವೇದ ಉಕ್ಕಿ ಬಂತು. ಮುಂದೆ ಉಳಿದ ಮೂರು ಮುಖಗಳಿಂದ ಸಾಮವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಬಂದವಂತೆ. ಇತಿಹಾಸ ಪುರಾಣಗಳು ಬಂದವಂತೆ. ಯಥಾ ಪ್ರಕಾರ ವರ್ಣಗಳ ಸೃಷ್ಟಿಯಾಯಿತಂತೆ. ವಿಚಿತ್ರ ಸೃಷ್ಟಿ ವರ್ಣನೆ ಮಾಡ್ತಾ ಹೋದ್ರೆ ಬ್ರಹ್ಮದೇವರ ಸೃಷ್ಟಿಯ ಕ್ರಮ ಬಹಳ ಪೂರ್ವವಾದ ಕ್ರಮ, ಅದನ್ನೆಲ್ಲ ಹೇಳ್ತಾ ಬರ್ತಾರೆ. ಕೊನೆಗೆ ಬ್ರಹ್ಮದೇವರ ದೇಹದ ಒಂದು ಭಾಗದಿಂದ ಸ್ವಯಂಭೂವನು, ಮತ್ತೊಂದು ಭಾಗದಿಂದ ಶತರೂಪಾದೇವಿ ಹುಟ್ಟುತ್ತಾರೆ. ಬ್ರಹ್ಮದೇವರ ದೇಹದಿಂದ ಡೈರೆಕ್ಟ್ ಹುಟ್ಟಿ ಬಂದವರು ಸ್ವಯಂಭೂವನು, ಶತರೂಪಾದೇವಿ ಇಬ್ಬರು ಹುಟ್ಟಿದ್ರು. ಸ್ವಯಂಭೂವನು ಮತ್ತು ಶತರೂಪಾದೇವಿಗೆ ಬ್ರಹ್ಮದೇವರು ಅಪ್ಪಣೆ ಮಾಡ್ತಾರೆ, ಅವರಿಗೆ ಮಕ್ಕಳಾಗ್ತಾರೆ, ಐದು ಜನ ಮಕ್ಕಳಾಗ್ತಾರೆ. ಪ್ರಿಯವ್ರತ ರಾಜ, ಉತ್ತಾನಪಾದ ರಾಜ ಇಬ್ಬರು ಗಂಡು ಮಕ್ಕಳು. ಅನಂತರ ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ ಮೂರು ಜನ ಹೆಣ್ಣು ಮಕ್ಕಳು. ಆ 5 ಜನಗಳ ಸಂತಾನವಾಗಿ ಇಡೀ ಜಗತ್ತೆಲ್ಲ ಬೆಳೆದು ಬಂತಂತೆ. ಮನುಕುಲದ ಸೃಷ್ಟಿಗೆ ಇದು ಕಾರಣವಾಯಿತು. ಆಗ ಬ್ರಹ್ಮದೇವರು ಹೇಳಿದಂತ ಸ್ವಯಂಭೂ ಮನವಿಗೆ, ಇನ್ನೂ ಮಕ್ಕಳನ್ನು ಪಡಿತಾ ಹೋಗಿ ಅಂತ ಹೇಳಿದ್ದಾರೆ. ಆಗ ಅವರು ಕೇಳ್ತಾರೆ, ಸ್ವಾಮಿ ಅದೇನೋ ಸರಿಯೇ, ಮಕ್ಕಳನ್ನು ಪಡಿತೇವೆ, ಹುಟ್ಟಿದ ಮಕ್ಕಳು ವಾಸ ಮಾಡಲಿಕ್ಕೆ ಭೂಮಿನೇ ಇಲ್ಲ, ಪ್ರಯೋಗದಲ್ಲಿ ಮುಳುಗೋಗಿಬಿಟ್ಟಿದೆ, ಅದಕ್ಕೆ ಪ್ರಯೋಗಕದಲ್ಲಿ ಮುಳುಗಿದೆ, ಭೂಮಿ ಮೇಲೆತ್ತಿದ್ರೆ ವಾಸ ಮಾಡಲಿಕ್ಕಾಗತ್ತೆ, ಅದಕ್ಕೆ ಅನುಗ್ರಹ ಮಾಡಬೇಕು ಅಂತ ಕೇಳಿದರೆ. ತಕ್ಷಣ ಬ್ರಹ್ಮದೇವರು ಮತ್ತೆ ಧ್ಯಾನ ಕೂತರಂತೆ. ಆಗ ಅವರ ಮೂಗಿನ ಹೊರಳೆಯಿಂದ ಒಂದು ವರಾಹದ ತೋಕ ಬಂತಂತೆ, ಚಿಕ್ಕ ವರಾಹ ಬಂತಂತೆ. ನೋಡ್ತಾ ಇದ್ದಾರೆ, ನೋಡ್ತಿರ್ಲಿಕ್ಕೆ ಆನೆ ಅಷ್ಟು ದೊಡ್ಡದಾಗಿಬಿಡುತ್ತಂತೆ. ನೋಡ್ತಿರ್ಲಿಕ್ಕೇನೆ ಬ್ರಹ್ಮದೇವರು ಭಾರಿ ಆಶ್ಚರ್ಯವಾಗಿ ಹೋಯ್ತಂತೆ, ಇದೇನಿದು, ನನ್ನ ಮೂಗಿನಿಂದ ವರಾಹ ಬಂದಿದ್ದೇನು, ನೋಡ್ತಿರ್ಲಿಕ್ಕೆ ಅಷ್ಟು ದೊಡ್ಡದಾಗಿದ್ದೇನು, ಇದೇನು ಅಂತ ಅನ್ಕೊಂಡ್ರಂತೆ. ಕಷ್ಟ ಉತ್ತರ ಸಿಕ್ತಂತೆ, ನನಗೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ, ನನಗೆ ಗೊತ್ತಾಗದೇ ಇರೋ ದೇವರ ವಿಚಾರ ಒಂದೇ, ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂದಮೇಲೆ ಇದು ನಾರಾಯಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ. ಈಶ್ವರ ಅದನ್ಯತ್ರ ಆಲೋಚನೆ ಸರ್ವ ವಿಷಯಂ ರುಜಯೋಗಿ ಜ್ಞಾನ, ಅದಕ್ಕೆ ಇದು ವರಾಹ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ತಿಳಿದ್ರೆ ಆ ರೂಪಕ್ಕೆ ಯಜ್ಞ ವರಾಹ ಅಂತ ಪರಮಾತ್ಮ ಹೆಸರು ಹೇಳಿ. ನಿನ್ನೆ ವರಾಹ ಜಯಂತಿ ಆಗಿರೋದು, ನಿನ್ನೆ ವರಾಹ ಜಯಂತಿ, ಮೊನ್ನೆ ಧನ್ವಂತರಿ ಜಯಂತಿ. ಭಾಗವತ ಪ್ರೋಷ್ಠಪದಿ ಕಾಲಕ್ಕೆ ಯಾತಕ್ಕೆ ಬಂತು ಅಂದ್ರೆ ಜಯಂತಿಗಳೆಲ್ಲ ಕೇಳ್ತಾ ಹೋಗ್ತೇವೆ ಮಧ್ಯೆ ಅದಕ್ಕೆ ಪರ್ವಕಾಲವಾಗಲಿಕ್ಕೆ ಅದೊಂದು ಕಾರಣ, ಆಯಾ ರೂಪದ ಜಯಂತಿಯನ್ನು ಅನುಸಂಧಾನ ಮಾಡಲಿಕ್ಕೆ ಕಾರಣ. ಯಜ್ಞ ವರಾಹ ಅಂತ ಹೆಸರಾಯಿತು ನಮಗೆ ಆಶ್ಚರ್ಯ. ಮೂಗಿನಿಂದ ಬಂದ್ರೆ ಶ್ವಾಸ ವರಾಹ ಅಂತ ಆಗಬೇಕಾಗಿತ್ತು, ಯಜ್ಞ ವರಾಹ ಯಾತಕ್ಕಾಯಿತು ಅಂತ ನಮ್ಮ ಪ್ರಶ್ನೆ. ಉಸಿರು ಬಿಟ್ಟಾಗ ಪರಮಾತ್ಮ ಅವತಾರ ಮಾಡಿದ, ಮತ್ತೆ ಯಜ್ಞ ವರಾಹ ಅಂತ ಯಾತಕ್ಕೆ ಹೆಸರಾಯಿತು? ಅದಕ್ಕೆ ಹೇಳ್ತಾರೆ ಬ್ರಹ್ಮದೇವರು ಉಸಿರು ಬಿಟ್ಟರು ಯಜ್ಞ ಅಂತ ಅನುಸಂಧಾನ ಮಾಡ್ತಾರಂತೆ, ಅದಕ್ಕೆ ಯಜ್ಞ ವರಾಹ ಅಂತ ಹೆಸರಾಯಿತು. ಬ್ರಹ್ಮದೇವರು ಉಸಿರನ್ನು ಯಜ್ಞ ಅಂತ ಚಿಂತನೆ ಮಾಡ್ತಾರಂತೆ, ಅದಕ್ಕೆ ಯಜ್ಞ ವರಾಹ. ನಾವು ಯಜ್ಞ ಮಾಡಿದ್ರೆ ಉಸಿರು ಬಿಟ್ಬಿಡ್ತೇವಾದ್ರಿಂದ ಅದು ಉಸಿರಾಗತ್ತೆ ಅಂತ ಯಜ್ಞ ಆಗೋದೇ ಇಲ್ಲ. ಪ್ರಾಣಾಯಾಮ ಏನೇ ಮಾಡಲಿ ಉಸಿರು, ಹಬ್ಬ ಹಬ್ಬ ಮಾತಿರ್ತಾರೆ, ಹಬ್ಬ ದೇವ್ರ ಪೂಜೆ ಮುಗೀತು, ಹಬ್ಬ ಮುಗೀತು, ಟಿವಿ ನೋಡಿ ಹಬ್ಬ ಅಂತ ಅನ್ನೋದಿಲ್ಲ. ನಾವೀಗ ಬಹಳ ಎಂಜಾಯ್ ಮಾಡ್ಕೊತ ಎದ್ದು ಬಿಡ್ತಾನೆ ಮನುಷ್ಯ. ಅದ್ರ ಲೌಕಿಕದ ಬಗ್ಗೆ ನಮಗೆ ಭೌತಿಕದ ಬಗ್ಗೆ ಭಾರಿ ಆಕರ್ಷಣೆ, ದೇವರ ಬಗ್ಗೆ ಪೂಜೆ ಮಾಡೋದೇ ಇಲ್ಲ ಬಿಟ್ಬಿಡಿ, ಅದು ಬೇರೆ, ಸಂಧಾನೆ ಮಾಡೋದೇ ಇಲ್ಲ, ಮಾಡಿದ್ರೆ ಹಬ್ಬ ಅಂತ ಶುರು ಮಾಡೋದು ತಪ್ಪದು. ಯಾವಾಗ ದುಃಖ ತೋರಿಸ್ತಾನೋ ಪುಣ್ಯ ಎಲ್ಲ ಇಳಿದೋಗ್ಬಿಡುತ್ತೆ ಅಂತ ಹೇಳಿ. ದುಃಖ ಬಂತು ಅಂದ್ರೆ ಪುಣ್ಯ ಇಳಿತು, ಆನಂದ ಪಟ್ಟರೆ ಪುಣ್ಯ ಜಾಸ್ತಿ ಆಗುತ್ತೆ. ಬ್ರಹ್ಮದೇವರ ಪ್ರತಿಕಾರ್ಯಗಳು ಕೂಡ ಯಜ್ಞವಾದ್ದರಿಂದ ಯಜ್ಞ ವರಾಹ ಅಂತ ಹೆಸರಾಯಿತು. ಪರಮಾತ್ಮ ಹೇಳ್ತಾನೆ ಬ್ರಹ್ಮದೇವರು ಏನು ಬೇಕು ನಿಮಗೆ ಅಂತ ಕೇಳಿದನಂತೆ. ಬ್ರಹ್ಮದೇವರು ಕೇಳಿದ್ರಂತೆ, ತಮಾಷೆ, ಬ್ರಹ್ಮದೇವರು ಏನು ಕೇಳಿದ್ರು ತಮಗೆ ಕೇಳೋದಿಲ್ಲ, ಲೋಕದ ಕೇಳ್ತಾ ಇದ್ದಾರೆ. ಈ ಭೂಮಿ ಪ್ರಯೋಜನ ಮುಳುಗಿ ಹೋಗಿಬಿಟ್ಟಿದೆ ನಾರಾಯಣ, ಎತ್ತಿಡಬೇಕು ಪ್ರಾರ್ಥನೆ ಮಾಡಿದ ತಕ್ಷಣ ಪರಮಾತ್ಮ ಅದನ್ನು ಮುಳುಗಿದನಂತೆ, ಮೇಲೆತ್ತಿ ತರ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕದನ್ನ, ಬಾವಿಯಲ್ಲಿ ಕೊಡ ಬಿದ್ದರೆ ಎತ್ತಲಕ್ಕಾಗೋದಿಲ್ಲ ನಮಗೆ, ತೊಟ್ಟಿಯಲ್ಲಿ ಬಿದ್ದರೆ ತಂಬಿಗೆ ಎತ್ತಲಕ್ಕಾಗೋದಿಲ್ಲ, ಆ ನೀರೆಲ್ಲ ಖಾಲಿ ಮಾಡಿ ಮೆಲ್ಲ ಕೈ ಹಾಕ್ತಾನೆ. ಇಂತಹ ಹೊತ್ತಿನೊಳಗೆ ಪ್ರಯೋದಕದಲ್ಲಿದ್ದ ಭೂಮಿಯನ್ನು ಮೇಲಕ್ಕೆತ್ತಿದ ಅಂದ ಮೇಲೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗಳು ಅನ್ಕೋಬೇಕಲ್ಲ. ಬಾವೆ ಕೊಡ ಬಿತ್ತ ನಾರಾರು ಪರಮಾತ್ಮ ಧ್ಯಾನ ಮಾಡಿಬಿಟ್ರಾಯ್ತು, ನಮ್ಮ ಕೈಲಾಗೋದಿಲ್ಲ, ದೇವರಿಗೆ ಆಗುತ್ತೆ ಅಂತ ಚಿಂತನೆ ಮಾಡಿದರೆ ಹೇಗೆತ್ತಿದ್ದೇನೆ ಅಂತ ಗೊತ್ತಾ? ದಾಳಿ ಕೋಡಿದ ಬಿಟ್ಕೊಂಡು ಮೇಲೆ ಎದ್ದು ಬರ್ತಾ ಇದ್ದಾರೆ, ಹಾಗೆ ಶ್ರಮ ಎಫರ್ಟ್ಲೆಸ್ ಪರಮಾತ್ಮ ಎದ್ದು ಬರ್ತಾ ಇದ್ದಾರೆ. ಆಗೊಬ್ಬ ರಾಕ್ಷಸ ಬರ್ತಾರೆ, ಹಿರಣ್ಯಾಕ್ಷ ಅಂತ ಹೆಸರು, ಅವನು ಬಂದು ಅಡ್ಡ ಮಾಡಿದನಂತಾಗ ಪರಮಾತ್ಮ ಅವನನ್ನು ಕೊಂದು ಬಿಡುತ್ತಾನೆ. ಆ ಹಿರಣ್ಯಾಕ್ಷ ಸತ್ತು ಹೋಗ್ತಾನೆ, ಭೂಮಿಯನ್ನು ಮೇಲೆ ತಂದು ಪರಮಾತ್ಮ ನಿಲ್ಲಿಸ್ತಾನೆ. ಬರೀ ತರದಷ್ಟೇ ದೊಡ್ಡದಲ್ಲ, ಫಿಕ್ಸ್ ಮಾಡಬೇಕಲ್ಲ ಅದನ್ನ. ಪರಮಾತ್ಮ ಹೇಗೆ ಫಿಕ್ಸ್ ಮಾಡಿದ್ದಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವೇನು ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೇವಲ್ಲ, ಅದು ಆಟೋಮೆಟಿಕ್ ಅಲ್ಲ, ದೇವರು ಕೊಟ್ಟ ಶಕ್ತಿ ಅದು. ಒಂದು ಅದು ಎಷ್ಟು ತಮಾಷೆ ಅಂತ ಕೇಳಿದ್ರೆ, ಹೇಗೆ ತಿರುಗಬೇಕು, ಹೇಗಿರಬೇಕು, ದಿನಗಳು ಹೇಗಾಗಬೇಕು, ತಿಂಗಳುಗಳೇ ಆಗಬೇಕು, ಮಾಸಗಳು ಹೇಗೆ, ಋತುಗಳು ಹೇಗಾಗಬೇಕು, ಪರಮಾತ್ಮ ಹೇಗಿಟ್ಟಿದ್ದಾನೆ ಅಂತ ಆಶ್ಚರ್ಯವೇ ಆಶ್ಚರ್ಯ. ಮನೆಯಲ್ಲಿ ಲೈಟ್ ಫಿಕ್ಸ್ ಮಾಡಬೇಕಲ್ಲ, ಎಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಹೇಳ್ಕೊಂಡ್ಬಿಡ್ತೇವೆ, ದಿವಸಕ್ಕೊಂದ್ಕೊಂಡು ಹೇಳ್ತೇವೆ, ಆ ರೀತಿ ಆದರೆ ಮನೆಯಲ್ಲಿ ಹಾಳಾಗೋಗುತ್ತಷ್ಟೆ. ಫಿಕ್ಸ್ ಮಾಡಬೇಕಾದ್ರೆ ಎಲ್ಲಿ ಮಾಡಿದರೆ ಮನೆಗೆಲ್ಲ ಬೆಳಕು ಬರುತ್ತೆ, ಆ ರೀತಿ ಫಿಕ್ಸ್ ಮಾಡಬೇಕು. ಇವತ್ತು ಭೂಮಿನ ಹೇಗಿಟ್ಟಿದ್ದಾನೆ ಪರಮಾತ್ಮ, ಸೂರ್ಯಚಂದ್ರನ ಹೇಗೆ ಫಿಕ್ಸ್ ಮಾಡಿದ್ದಾನೆ ಅಂದ್ರೆ, ಆ ವ್ಯವಸ್ಥೆ ಅತ್ಯದ್ಭುತವಾದ ವ್ಯವಸ್ಥೆ. ಒಬ್ಬ ಸೂರ್ಯ ಜಗತ್ತಿ ಬೆಳಕು ಕೊಡಬೇಕು, ಎಷ್ಟು ತಮಾಷೆ, ಎಷ್ಟು ಹೇಗೆ ಮಾಡಿದ್ದಾನೆ ಪರಮಾತ್ಮ. ಒಬ್ಬ ಚಂದ್ರ ಹೇಗೆ ರಿಫ್ಲೆಕ್ಟ್ ಮಾಡಬೇಕು, ಯಾವ ರೀತಿ ಭೂಮಿ ಪರಮಾತ್ಮ ನಿಲ್ಲಿಸಿದ್ದಾನೆ, ಇದನ್ನೆಲ್ಲ ವರಾಹ ರೂಪದಿಂದ ಮಾಡಿದ್ರಿಂದಾನೆ ಭೂವರಾಹ ಅಂತ ಪರಮಾತ್ಮನ ಹೆಸರಾಗಿದೆ ಅಂತ ಪರಮಾತ್ಮ ಈ ರೀತಿ ವರ್ಣನೆ ಮಾಡ್ತಾ ಇದ್ದ ಕಾಲಕ್ಕೆ ಪ್ರಶ್ನೆ ಮಾಡ್ತಾರೆ ವಿದುರ, ಸ್ವಾಮಿ ನಾವು ಹಿರಣ್ಯಾಕ್ಷನ ಕಥೆ ಕೇಳಬೇಕಾದ್ರೆ ಅವನು ದ್ವಿತೀಯ ಮಗ ಅಂತ ಕೇಳಿದ್ದೇವೆ, ಇಲ್ಲಿ ದ್ವಿತೀಯನೇ ಹುಣ್ಣು ಹುಟ್ಟಿಲ್ಲ ಕೂಡ, ಹಿರಣ್ಯಾಕ್ಷ ಎಲ್ಲಿಂದ ಬಂದ ಅಂತ ಕೇಳಿದ್ರು. ನಾವು ಯಾರೇ ಕೇಳೋದೇ ಇಲ್ಲ, ಯಾಕಂದ್ರೆ ಯೋಚನೆ ಮಾಡಿದ್ರೆ ತಾನೇ ಕೇಳೋದಕ್ಕೆ, ಭಾಗವತ ಪುರಾಣ ಯೋಚನೆ ಮಾಡಿದಷ್ಟು ಹೊಸ ಹೊಸ ವಿಚಾರ ಕೊಡೋದು. ಬಿರೋರು ಯಾರೂ ಬರೋದಿಲ್ಲ ವಿಚಾರದ ಬಗ್ಗೆ, ಮಧ್ವಾಚಾರ ಮಾತ್ರ ಬರೆಯೋದು. ಅದಕ್ಕೆ ಅವರನ್ನು ಆಚಾರ್ಯಾಹ ಶ್ರೀಮದಾಚಾರ್ಯಾಹ ಸಂತುಮೇ ಜನ್ಮ ಜನ್ಮನೇ ಅಂತ ಪ್ರಾರ್ಥನೆ ಮಾಡ್ತೇವೆ. ಆ ಹೇಳ್ತಾರೆ ಯಾತಕ್ಕೋಸ್ಕರವಾಗಿ ಆ ಸಮಯದಲ್ಲಿ ಹಿರಣ್ಯಾಕ್ಷನ ಬಗ್ಗೆ ಬಿರುಬಿಡು ದೃಶ್ಯ ಹೇಳಲಿಲ್ಲ ಅಂದ್ರೆ ಹಿರಣ್ಯಾಕ್ಷನ ಕಥೆ ಇಲ್ಲಿ ಮುಗುದಿಲ್ಲ, ಈ ಹಿರಣ್ಯಾಕ್ಷ ದ್ವಿತೀಯ ಮಗನಲ್ಲ ಅಂತ ಆಚಾರ್ಯ ಹೇಳಿ. ದ್ವಿತೀಯ ಮಗನಲ್ಲ ಇವನು. ಮತ್ತೆ ಯಾರ ಮಗ? ಬ್ರಹ್ಮದೇವರ ಮಗ ಅವನು. ಆದ್ರಿಂದಾನೇ ದ್ವಿತೀಯ ಪ್ರಸ್ತಾಪ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೆ ಇನ್ನೊಂದು ಕಥೆ ಕೇಳ್ತಾರೆ, ದ್ವಿತೀಯ ಮಗ ಹಿರಣ್ಯಾಕ್ಷ ಅಂತ ಇಲ್ಲವೇನು? ಇದ್ದಾನೆ ಇದ್ದಾನೆ, ಆದ್ರೆ ಈ ಹಿರಣ್ಯಾಕ್ಷ ಅವನಲ್ಲ ಅಂತ ಹೇಳಿ. ಈ ಹಿರಣ್ಯಾಕ್ಷ ಅವನಲ್ಲ, ಇವನಿಗೆ ಆದಿ ಹಿರಣ್ಯಾಕ್ಷ ಅಂತ ಹೇಳಿ, ಬ್ರಹ್ಮದೇವರ ಮಗ ಇವನು. ಮತ್ತೆ ಆ ಹಿರಣ್ಯಾಕ್ಷ, ಇವನೇ ಸತ್ತು ಮತ್ತೊಮ್ಮೆ ಹುಟ್ಟಿ ಬರ್ತಾನೆ, ಆ ಹಿರಣ್ಯಾಕ್ಷ ಅವನು. ದೈತ್ಯ ಹಿರಣ್ಯಾಕ್ಷ ಅಂದ್ರೆ ಅವನು, ಆದಿ ಹಿರಣ್ಯಾಕ್ಷ ಅಂದ್ರೆ ಇಬ್ರು ಸೇಮ್ ಪರ್ಸನ್ಸೇ, ಜನ್ಮಗಳು ಬೇರೆ. ಇದು ಮೊದಲನೇ ಜನ್ಮ, ಅದು ಎರಡನೇ ಜನ್ಮ. ಅಲ್ಲಿ ಹೇಗೆ ಹುಟ್ಟಿ ಬಂದ ಅಂತ ಕಥೆ ಹೇಳ್ತಾ ಇದ್ದಾರೆ. ಮುಂದೆ ಸೃಷ್ಟಿ ಮುಂದುವರೆದ ಕಾಲಕ್ಕೆ ಕಶ್ಯಪರವು ಅನೇಕ ಜನ ಪತ್ನಿಯರನ್ನು ಹೊಂದಿದ್ದಾರೆ. ದಿತಿ ಅಂತಕ್ಕಂಥವಳು ಪತ್ನಿ. ಆಗ ಗಂಡ ಕಶ್ಯಪರ ಹತ್ರ ಬರ್ತಾಳೆ ಒಂದು ದಿವಸ, ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನಗೆ ಗರ್ಭಾಧಾನ ಮಾಡಿ ಅಂತ ಕೇಳಿಲ್ಲ. ತಕ್ಷಣ ಅವ್ರು ಹೇಳ್ತಾರೆ, ದಿತಿ ಏನು ತಪ್ಪಲ್ಲ, ಗರ್ಭಾಧಾನ ಮಾಡಿಯೇ ಮಾಡ್ತೇನೆ, ಆದರೆ ಇದು ಸಂಧ್ಯಾಕಾಲ, ರುದ್ರದೇವರು ವೃಷಭಾರೂಢರಾಗಿ ಆಚಾರ ಸಂಚಾರ ಮಾಡ್ತಾ ಇರ್ತಾರೆ, ಇದು ಸಂಧ್ಯಾ ವಂದನೆಯ ಕಾಲ, ಅಗ್ನಿಹೋತ್ರದ ಕಾಲ, ಆರಾಧನೆಯ ಕಾಲ, ಇದು ಇದು ಗರ್ಭಾಧಾನದ ಕಾಲ ಅಲ್ಲ, ಗರ್ಭಾಧಾನ ಮಾಡ್ತೇನೆ, ಮುಹೂರ್ತಂ ಪ್ರತಿಪಾಲಯ, ಸ್ವಲ್ಪ ಹೊತ್ತು ಕಾಯಿ ಆಮೇಲೆ ಮಾಡ್ತೇನೆ ಅಂದ್ರೆ. ಇವಳು ಕೇಳೋದಿಲ್ಲ, ಭಾರಿ ಹಠ ಮಾಡ್ತಾಳೆ, ಇಲ್ಲ ನಾನು ಈಗಲೇ ಮಾಡಬೇಕು ಅಂತ ಹಠ ಹಿಡಿದು ಬಿಟ್ಟು ಹೇಳು, ನೋಡು ದಿತಿ ಒಳ್ಳೇದಲ್ಲ, ತುಂಬಾ ಕೆಟ್ಟದಾಗತ್ತೆ ಬೇಡ ಅಂದ್ರಂತೆ. ಇಲ್ಲ ಇಲ್ಲ ನಾನು ಈಗಲೇ ಆಗಬೇಕು ಅಂತ ಹೇಳಿದ್ರು. ತಕ್ಕ ಗರ್ಭಾಧಾನ ಮಾಡಿಬಿಡ್ತಾರೆ. ಆಗ ಹೇಳ್ತಾರೆ, ನೋಡು ದಿತಿ, ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ನೀನು ದೇವರಿಗೆ ದ್ರೋಹ ಮಾಡಿದ್ದಿ, ಇದರಿಂದ ರುದ್ರದೇವರಿಗೆ ದ್ರೋಹ ಮಾಡಿದ್ದಿ, ನನ್ನ ಮಾತು ಕೇಳಿ ನನಗೂ ದ್ರೋಹ ಮಾಡಿದ್ದಿ, ಅದಕ್ಕೆ ನಿನಗೆ ಮಕ್ಕಳಂತೂ ಆಗ್ತಾರೆ, ಅವ್ರು ಒಳ್ಳೆ ಮಕ್ಕಳಾಗೋದಿಲ್ಲ, ಲೋಕ ಕಂಟಕರಾಗ್ತಕ್ಕಂಥ ಮಕ್ಕಳಾಗ್ತಾರೆ, ವಿಶ್ವದವನ್ನೇ ಪೀಡಿಸ್ತಕ್ಕಂಥ ಮಕ್ಕಳಾಗ್ತಾರೆ, ಕೊನೆಗೆ ಭಗವಂತನಾದ ನಾರಾಯಣ ಅವರನ್ನು ಕೊಂದು ಬಿಡ್ತಾನೆ ಅಂತ ಹೇಳಿಬಿಟ್ರು. ಆ ಭವಿಷ್ಯ ಪೂರ್ತಿ ಯಾವ ಜಾತಕನೂ ಬೇಕಿಲ್ಲ, ಅದೇ ಜಾತಕ ಸಾಕಾಯ್ತು ಅವ್ರಿಗೆ, ಸತ್ತೋ ಬಿಡ್ತಾರೆ ಅಂತ ಹೇಳಿದರು. ದಿತಿಗೋಳೋ ಅಂತ ಅಡುತ್ತಾಳೆ, ನನಗಿಂಥ ಮಕ್ಕಳು ಬೇಕಾಗಿದ್ದಿಲ್ಲ, ನನಗೆ ಒಳ್ಳೆ ಮಕ್ಕಳು ನನಗೆ ಬೇಕು, ಈ ರೀತಿ ಆಯಿತು, ನನ್ನ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿದ. ನಾನು ತಪ್ಪು ಮಾಡಿಬಿಟ್ಟೆ, ತುಂಬಾ ಹೇಳಿದೆ, ನಾನು ಕೇಳಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಬೇಕು, ಕ್ಷಮಿಸಬೇಕೆಂದು ಪ್ರಾರ್ಥನೆ ಮತ್ತೆ ಮತ್ತೆ ಮಾಡಿದಾಗ ಅವ್ರು ಹೇಳ್ತಾರೆ, ಆಯ್ತು ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀಯಲ್ಲ, ಅನುಗ್ರಹ ಮಾಡ್ತಾ ಇದ್ದೆ, ಕೆಟ್ಟಮಕ್ಳು ಹುಟ್ಟೋದು ತಪ್ಪಿದ್ದಲ್ಲ, ಕೆಟ್ಟಮಕ್ಳು ಹುಟ್ಟಿಯೇ ಹುಟ್ಟುತ್ತಾರೆ, ಅವ್ರ ಲೋಕವರ ನಾಶ ಮಾಡಿಯೇ ಮಾಡ್ತಾರೆ, ಪರಮಾತ್ಮ ಕೊಂದೇ ಕೊಲ್ತಾನೆ, ತುಂಬಾ ಪಶ್ಚಾತ್ತಾಪಟ್ಟು ಕೇಳ್ತಾ ಇದ್ದೀಯಲ್ಲ, ಅದಕ್ಕೆ ವರ ಕೊಡ್ತಾ ಇದ್ದೇನೆ, ನಿನಗೆ ಒಳ್ಳೆ ಮೊಮ್ಮಗ ಹುಡ್ತಾನೆ ಅಂತ ಹೇಳಿದ. ಮುಂದಿನ ಕಥೆ ನಮಗೆ ಗೊತ್ತು, ಹಿರಣ್ಯಕಶಿಪು ಹಿರಣ್ಯಾಕ್ಷರೇ ಕೆಟ್ಟ ಮಕ್ಕಳು, ಹಿರಣ್ಯಕಶಿಪನ ಮಗ ಪ್ರಹ್ಲಾದ ಅವನು ಭಾರಿ ಒಳ್ಳೆಯ ಮೊಮ್ಮಗ, ದೇವರಿಂದ ಇವರು ಸತ್ರೆ ದೇವರನ್ನ ಅವನು ಕಾಣ್ತಾನೆ ಪುಣ್ಯಾತ್ಮ ಅಂತ ಮೊಮ್ಮಗ ಹುಟ್ಟುತ್ತಾನೆ. ಆತನ ಕಥೆ ಮುಂದೆ ಉಪರಿಷ್ಟಾದ್ವ ಕ್ಷಾಮಃ ಮುಂದೆ ಹೇಳ್ತೇವೆ ಅಂತ ಹೇಳಿಬಿಡ್ತಾರೆ, ಅದು ಸಪ್ತಮ ಸ್ಕಂದದಲ್ಲಿ ಹೇಳ್ತೇವೆ ಅಂತ ಅರ್ಥ. ಅದು ಈಗ ಹುಟ್ಟು ನಡೆಯಿತು. ಆಮೇಲೆ ದಿತಿ ದೇವಿ ಏನ್ ಮಾಡಿಲ್ಲ ಗೊತ್ತೇನು, ಆಮೇಲೆ ಮೋಹ ಬಿಡೋದಿಲ್ವಲ್ಲ, ಯೋಚನೆ ಗರ್ಭಿಣಿ ಆಗಿಬಿಡ್ತಾಳು, ಅವಳು ಯೋಚನೆ ಮಾಡ್ತಾಳೆ, ನಾನು ಹೆತ್ತು ಬಿಟ್ರೆ ಆ ಮಕ್ಕಳು ಕೆಟ್ಟವರೇ ಕೆಟ್ಟವರಾಗೇ ಆಗ್ತಾರೆ, ಆದ್ರಿಂದ ಕೆಟ್ಟ ರೀತಿಯಲ್ಲಿ ಬೆಳೆದೇ ಬೆಳೀತಾರೆ, ದೇವರು ಕೊಂದೇ ಕೊಲ್ತಾನೆ, ಇದೆಲ್ಲ ಯಾವಾಗ ನಡೆಯೋದು, ನನ್ನ ಹೆತ್ತರ ತಾನೆ ಹೆರಬಾರದು ಅಂತ ಹಾಗೆ ಕೂತ್ಬಿಟ್ಲಂತವಳು ಪಾಪ. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು ಅಲ್ಲ, ತಿಂಗಳುಗಳಾಯ್ತು ಅಲ್ಲ, ವರ್ಷಗಳಾಯ್ತು ಅಲ್ಲ, ನೂರಾರು ವರ್ಷ ಆಯ್ತು ಅಲ್ಲ, 36,000 ವರ್ಷ ಹಾಗೆ ಇದ್ಲಂತವಳು, ಹೆರದೇ ಇಲ್ಲ ಹಾಗೆ ಕೂತ್ಕೊಂಡ್ಬಿಟ್ಲಂತವಳು. ಇನ್ನು ಇವತ್ತು ಆಧುನಿಕ ವಿಜ್ಞಾನಕ್ಕೆ ಇದು ಹೇಳೋದಕ್ಕಾಗೋದೇ ಇಲ್ಲ. ಯಾತಕ್ಕೆ ಹೀಗಾಯ್ತು ಅಂದ್ರೆ ಹೇಳ್ತಾರೆ, ಭೀಷ್ಮರಿಗೆ ಇಚ್ಛಾ ಮೃತ್ಯುತ್ವ ವರ ಇತ್ತಲ್ಲ, ಹಾಗೆ ಅವಳು ಇಚ್ಛಾ ಪ್ರಸೂತಿತ್ವ ವರ ಇತ್ತು ಅಂತವಳು, ಇಷ್ಟಪಟ್ಟಾಗ ಸಾಯೋ ವರ ಅವರಿಗಿತ್ತು, ಇಷ್ಟಪಟ್ಟಾಗ ಹೆರೋ ವರ ಇವಳಿಗಿತ್ತಂತೆ ಅಂತ ಅವೈಲ್ ಮಾಡ್ಕೊಂಡ್ಬಿಡ್ತಾಳು, ಮಾಡಿಕೊಂಡು ಹೆರದೇ ಇಲ್ಲ ಎಷ್ಟು ದಿವಸ ಆದರೂ ಕೂಡ. ಆಗ ದೇವತೆಗಳು ಯೋಚನೆ ಮಾಡಿದರಂತೆ, ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಬ್ರಹ್ಮದೇವರೇ ಇದೇನಿದು, ಅವಳು ಹೆತ್ತರೆ ಮುಂದೆ ಕೆಟ್ಟವರಾಗಿ ನಾರಾಯಣ ನೀವೇನು ಯೋಚನೆ ಮಾಡೋ ಕಾರಣ ಇಲ್ಲ, ಅಲ್ಲಿರೋರು ಯಾರು ಗೊತ್ತಾ, ಒಬ್ಬ ಸನಕಾದಿಗಳು ನಾರಾಯಣ ದರ್ಶನಕ್ಕೆ ಅಂತ ವೈಕುಂಠಕ್ಕೆ ಹೋದರು, 6 ಬಾಗಿಲನ್ನ ದಾಟಿದ್ರು, 7ನೇ ಬಾಗಿಲು ದಾಟಬೇಕಾಗಿ ಅವ್ರು ಹೇಳಿದಂತೆ, ನೀವು ಹುಡುಗರು ನಿಮಗೇನು ದೇವರ ದರ್ಶನ ಅಂದು ಬಿಡ್ತಾರೆ, ದಶಾರ್ಧ ವಯಸ್ಸಹ 5 ವರ್ಷದ ಹುಡುಗರು ಕಂಡ ಕಾಣ್ತಿದ್ರಂತೆ ಪಾಪ, 5 ವರ್ಷದ ಹುಡುಗರಲ್ಲ ಅವರು, 1,000 ವರ್ಷವಾಗಿತ್ತು ಅವರಿಗೆ, 5 ವರ್ಷದ ಹುಡುಗರು ಕಂಡ ಕಾಣ್ತಾ ಇದ್ರು, ಹುಡುಗರು ದರ್ಶನ ಇಲ್ಲ ಅಂತ ಹೇಳಿಬಿಟ್ರು. ಆಗ ಅವ್ರು ಹೇಳ್ತಾರೆ, ನೀವು ಎಂಥವರು, ದೇವರಲ್ಲಿ ಭಕ್ತಿ ನೋಡಲಿಲ್ಲ, ನಮ್ಮ ಗುಣಗಳನ್ನು ನೋಡಲಿಲ್ಲ, ಬರೀ ವಯಸ್ಸನ್ನು ನೋಡ್ತಾ ಇದ್ದೀರಿ, ನಿಮಗೆ ವಿವೇಕ ಇಲ್ಲ, ದೇವರ ದರ್ಶನಕ್ಕೆ ಹೀಗೆ ಅಡ್ಡಿ ಮಾಡ್ತಕ್ಕಂಥದ್ದು ರಾಕ್ಷಸರ ಸ್ವಭಾವ, ನೀವು 3 ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟು ಬಿಡ್ತಾರೆ. ಈ ಕಥೆ ಎಷ್ಟು ಮಾರ್ಮಿಕ ಕಥೆ ಗೊತ್ತೇನು, ದೇವರ ದರ್ಶನಕ್ಕೆ, ದೇವರ ಕಥಾಶ್ರವಣಕ್ಕೆ, ಭಗವದ್ ಆರಾಧನೆಗೆ ಯಾರು ವಿಘ್ನ ಮಾಡ್ತಾರೋ ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಅರ್ಥ. ವಿಶ್ವರೂಪ ಅಂತ ಇದೆ, ಜಾಗೃತ ಅವಸ್ಥಾ ಪ್ರವರ್ತಕವಾದ ಭಗವಂತನ ರೂಪಕ್ಕೆ ವಿಶ್ವರೂಪ ಅಂತ ಕರೀತಾರೆ. ಆ ವಿಶ್ವರೂಪದ ವಿಶ್ವರೂಪಕ್ಕೆ 19 ಮುಖಗಳಂತೆ, ಮಧ್ಯಮಂತು ಗಜಾಕಾರಂ, ಮಧ್ಯದ ಮುಖ ಆನೆಯ ಮುಖ ಪರಮಾತ್ಮನದು. ಗಣೇಶ ಆ ರೂಪವನ್ನು ಚಿಂತನೆ ಮಾಡಿ 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 ಗಜಮುಖನಾಗಿದ್ದಾನೆ.
ಆದ್ದರಿಂದ ವಿಶ್ವನಾಮಕ ಭಗವಂತನೇ ಗಣೇಶಾಂತರ್ಯಾಮಿಯಾದ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತನಾದಂತಹ ಸಾಕ್ಷಾತ್ ವಿಶ್ವರೂಪಿ ನಾರಾಯಣನಾದ್ದರಿಂದ ಆ ಚಿಂತನೆ ಮಾಡಿದರೆ ಗಣೇಶ ಸತ್ಫಲಗಳನ್ನು ಕೊಡ್ತಾನೆ. ಬರೀ ಆರಾಧನೆ ಗಣೇಶನ ಪೂಜೆ ರಾವಣ ಮಾಡ್ತಾನೆ, ಗಣೇಶನ ಪೂಜೆನ ವಿಘ್ನ ಮಾಡಿಬಿಡ್ತಾನೆ ಗಣೇಶ. ನೀನೇ ಗತಿ ಅಂತ ಮಾಡಿದ್ರೆ ವಿಘ್ನ ಮಾಡಿಬಿಡ್ತಾನೆ, ಆದರೆ ಸರಿಯಾಗಿ ಆರಾಧನೆ ಮಾಡಿದರೆ ವಿಘ್ನ ಪರಿಹಾರ ಮಾಡಿಬಿಡ್ತಾನೆ. ಇದು ಗಣೇಶನ ಆರಾಧನೆಯ ಕ್ರಮ. ಇದನ್ನೆಲ್ಲ ಹೇಳಿದವರು ಶ್ರೀಮದ್ ಆಚಾರ್ಯರು. ಆ ವಿಚಾರ ಮುಂದೆ ಪ್ರತ್ಯೇಕ ನೋಡೋಣ ಅಂತ ಹೇಳಿ ನಾಳೆ ದಿವಸ ಇವು ದಕ್ಷಯಜ್ಞ ಧ್ವಂಸದ ಕಥೆ, ಆಮೇಲೆ ಧ್ರುವನ ಕಥೆ, ಪುರುಷರಾಜನ ಕಥೆ, ಪುರಂಜನೋಪಾಖ್ಯಾನ ಮೊದಲಾದ ಅನೇಕ ವಿಚಾರಗಳನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.